ಒಂದು ಜನಾಂಗದ ದೇವರ ಬಗ್ಗೆ ಭಗವದ್ಗೀತೆ ಮಾತಾಡೋದಿಲ್ಲ, ವಿಶ್ವದ ಸ್ವಾಮಿಯ ಬಗ್ಗೆ ಭಗವದ್ಗೀತೆ ಮಾತಾಡುತ್ತೆ. ಆಗ ನಮಗೆ ಭಗವದ್ಗೀತೆ ಆತ್ಮೀಯವಾಗಲಿಕ್ಕೆ ಅದೇ ಕಾರಣ. ಅಂತ ಭಗವಂತ ಹೇಗಿರ್ತಾನೆ ಅಂತ ಪ್ರಶ್ನೆ ಬಂದರೆ ರಾಮನ ಕಥೆ ನಮ್ಮ ಮುಂದೆ ಬರುತ್ತಾ, ಕೃಷ್ಣನ ಕಥೆ ನಮ್ಮ ಮುಂದೆ ಬರುತ್ತೆ. ಎಂಥ ತ್ಯಾಗ, ರಾಮನ ತ್ಯಾಗ. ಕಾಡಿ ಹೊರಟಿದ್ದಾನೆ ರಾಮ, ಎಲ್ಲರೂ ಬರ್ತಾ ಇದ್ದಾರೆ, ಹಿಂದೆ ಊರಿನ ಜನಗಳೆಲ್ಲ ಬರ್ತಾರೆ. ರಾಮ ಹೇಳ್ತಾನೆ, ಯಾರೂ ಬರಬೇಡಿ. ಸಾಮಾನ್ಯ ಜನ ಏನ್ ಮಾಡ್ತಾರೆ, ಕಷ್ಟ ಬಂದಾಗ ಬನ್ನಿ ಬನ್ನಿ ಅಂತ ಕರೀತಾರೆ. ರಾಮ ಕಷ್ಟ ಬಂದಾಗ ಯಾರು ಬರಬೇಡಿ ಅಂತ ಹೇಳಿಬಿಡ್ತಾನೆ. ಅಲ್ಲಿಗೂ ಬರ್ತಾರೆ ಅವರು. ರಾಮ ರಾತ್ರಿ ರಾತ್ರಿ ಅಲ್ಲಿಂದ ಹೊರಟು ಹೋಗಿಬಿಡ್ತಾನೆ. ಹೇಳ್ತಾನೆ, ಈ ಜನ ನನ್ನಿಂದ ಕಷ್ಟಪಡಬಾರದು, ರಾಮನ ಆದರ್ಶ ಇದು. ಜನ ನನ್ನಿಂದ ಕಷ್ಟಪಡಬಾರದು, ಅದಕ್ಕೆ ಜನಾರ್ದನ ಅಂತ ಭಗವಂತನ ಹೆಸರು. ಜನಗಳಿಗೆ ನಾವು ಕಷ್ಟ ಕೊಡಬಾರದು. ರಾಮ ಅವ್ರಿಗೆ ಕಾಣಿಸೋದಿಲ್ಲ. ಅದೇ ರಾಮ ಮುಂದೆ ವೈಕುಂಠಕ್ಕೆ ಹೊರಡ್ತಾ ಇದ್ದಾರೆ. ಆಗ ಡಂಗೂರ ಸಾರಿಸ್ತಾನೆ ರಾಮ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇ ಛವಹ, ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ ಅಂತ ಕರೀತಾನೆ. ಎಂಥ ರಾಮ ವ್ಯಕ್ತಿತ್ವ, ಕಷ್ಟ ಬಂದಾಗ ಯಾರೂ ಬರಬೇಡಿ, ನಾನೊಬ್ಬನೇ ಅನುಭವಿಸ್ತೇನೆ. ಸುಖ ಬಂದಾಗ ಎಲ್ಲರೂ ಬನ್ನಿ ಅಂತ ಕರೀತಾನೆ. ನಾವು ವಿರುದ್ಧ, ಸುಖ ಬಂದಾಗ ಒಬ್ಬನೇ ಲಾಟ್ರಿ ಬಂದಾಗ ಬಾಳಾಕೊಂಡ್ಬಿಡ್ತಾನೆ, ಸಂಕಟ ಬಂದಾಗ ಎಲ್ಲ ಬನ್ನಿ ಅಂತ ಕರೀತಾನೆ. ಇದು ಸಮಾಜ ಇದು. ಈ ಹಂತ ಬದಲಾಗಬೇಕಲ್ಲ, ಅದಕ್ಕೆ ರಾಮಾಯಣ ಬೇಕು. ಈ ಹಂತ ಬದಲಾಗಬೇಕಲ್ಲ, ಅದಕ್ಕೆ ಕೃಷ್ಣನ ಕಥೆ ಬೇಕು. ಕೃಷ್ಣ ಅಪೂರ್ವವಾದ ರೀತಿಯಲ್ಲಿ ಸಂದೇಶವನ್ನು ಏನು ಕೊಡ್ತಾನೆ, ರಾಮನಾಗಿ ನಡ್ಕೊಂಡಿದ್ದನ್ನು ಕೃಷ್ಣನಾಗಿ ಹೇಳ್ತಾ ಇದ್ದಾನೆ ಎಂಬುದೇ ವಿಶೇಷ. ಅದಕ್ಕೆ ರಾಮಾಯಣದ ಪ್ರತಿ ಮಾತಿಗೂ ಭಗವದ್ಗೀತೆಯ ಸಮಾಖ್ಯ ನಮಗೆ ಸಿಗುತ್ತೆ. ಭಗವದ್ಗೀತೆಯ ದರ್ಶನ, ರಾಮಾಯಣ ನಿದರ್ಶನ, ಇದೇ ವೈಶಿಷ್ಟ್ಯ. ಅದಕ್ಕೆ ಭಗವದ್ಗೀತೆಯ ದರ್ಶನಕ್ಕೆ ರಾಮಾಯಣ ನಿದರ್ಶನ, ರಾಮಾಯಣ ನಿದರ್ಶನಕ್ಕೆ ಭಗವದ್ಗೀತೆಯ ದರ್ಶನ. ಆದ್ರಿಂದ ಭಗವದ್ಗೀತೆ ಎಲ್ಲಿ ನೋಡಲಿ ರ್ಯಾಷನಲ್ ಅಪ್ರೋಚ್ ಅದಕ್ಕೆ ಇರೋದು. ಎಲ್ಲೂ ಶಾರ್ಟ್ ಸೈಟೆಡ್ ಅಪ್ರೋಚ್ ಇಲ್ಲದೆ ಇಲ್ಲ ಭಗವದ್ಗೀತೆಗೆ. ಅರ್ಜುನ ಹೀಗಿರಬೇಕು. ಇಂಥ ತ್ಯಾಗವನ್ನು ಲಕ್ಷ್ಮಣ ನೋಡಿದ್ನಲ್ಲ, ಲಕ್ಷ್ಮಣನ ತ್ಯಾಗದ ಕಥೆ ಬರುತ್ತೆ ಕೊನೆಗೆ. ರಾಮ ನಿಲ್ಲಿಸಿದ್ದಾನೆ, ಲಕ್ಷ್ಮಣ ಯಾರನ್ನೂ ಒಳಗೆ ಬಿಡಬೇಡ ಅಂತ ಹೇಳಿದ್ದಾನೆ. ಯಾರನ್ನೂ ಒಳಗೆ ಬಿಡಬೇಡ, ರಾಮಾಯಣದ ಕೊನೆಯ ಘಟ್ಟ ಅದು ಒಂದು. ಆಗ ದುರ್ವಾಸರ ಹತ್ರ ಮಾತಾಡ್ತಾ ಇದ್ದಾನೆ, ದುರ್ವಾಸರು ಬರ್ತಾ ಇದ್ದಾರೆ. ರಾಮ ಕಾಲ ಅಂದರೆ ಈಶ್ವರನ ಜೊತೆ ಮಾತಾಡ್ತಾ ಇದ್ದಾನೆ. ದೇವತೆಗಳು ಏನು ಮಾಡಿದ್ದಾರೆ ಗೊತ್ತೇನು, ರಾಮ ವಿಷ್ಣು ನಮ್ಮ ಪ್ರಾರ್ಥನೆ ಅಂತ ಅವತಾರ ಮಾಡಿದ್ದಾನೆ, ಆತನ ಕೆಲಸ ಮುಗಿದಿದೆ, ವಾಪಸ್ ಕರ್ಕೊಂಡು ಬರಲಿಕ್ಕೆ ಬನ್ನಿ ಅಂತ ಕಳಿಸಿದ್ದಾರೆ. ಮಾತಾಡ್ತಾ ಕೂತಿದ್ದಾರೆ. ರಾಮ ಹೇಳ್ತಾನೆ, ನಾನು ಮಾತಾಡ್ತೇನೆ, ಯಾರನ್ನು ಒಳಗೆ ಬಿಡಬೇಡ ಅಂತ ಲಕ್ಷ್ಮಣನಿಗೆ ಕಾವಲು ನಿಲ್ಲಿಸಿಬಿಟ್ಟಿದ್ದಾನೆ. ಆಗ ದುರ್ವಾಸ ಮುನಿಗಳು ಬರ್ತಾರೆ ಅಲ್ಲಿಗೆ, ಲಕ್ಷ್ಮಣ ಒಳಗೆ ಹೋಗ್ಬೇಕು ನಾನೀಗ ಯಾಕೆ ಅಂತ ಕೇಳ್ತಾರೆ. ನಾನೊಂದು ಸವಾಲು ಹಾಕಿ ಬಂದಿದ್ದೇನೆ ಎಲ್ಲರ ಮುಂದೆ ಅಂತ ಹೇಳಿದ್ದಾನೆ. ಏನು ಸವಾಲು ದುರ್ವಾಸರೇ, ಇನ್ನೇನು ಇಲ್ಲ, ನಾನು ಕೇಳಿದ್ದನ್ನು ಕೊಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾನೆ. ನಾನು ಕೇಳಿದ್ದನ್ನು ಕೊಡಲಿಕ್ಕೆ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಬ್ರಹ್ಮಾದಿ ದೇವತೆಗಳು ನನ್ನ ಸವಾಲು ಒಪ್ಪಿದ್ದಾರೆ, ರುದ್ರ ಯಾರು ನನ್ನ ಸವಾಲು ಏರಿಸಿಲ್ಲ. ನಾನೀಗ ರಾಮನ ಅವನೊಬ್ಬನೇ ಬಾಕಿ ಇರೋದೀಗ, ರಾಮ ಒಬ್ಬನು ಸೋತ ಅಂದ್ರೆ ಎಲ್ಲರೂ ಸೋತಾಗಲೆಕ್ಕ, ಒಳಗೆ ಬಿಡು ಅಂತ ಕೇಳುತ್ತಾನೆ. ಲಕ್ಷ್ಮಣ ಯೋಚನೆ ಮಾಡ್ತಾ ಇದ್ದಾನೆ, ನಾನು ಒಳಗೆ ಬಿಡದೆ ಹೋದರೆ ರಾಮ ಸೋತಾಗಲೆಕ್ಕ, ಒಳಗೆ ಬಿಡಲಿಲ್ಲ ರಾಮ ಅಂತ ಬೈದು ಬಿಡ್ತಾರೆ. ದುರ್ವಾಸ ರಾಮನ ಬೈದು ಹೋಗಿಬಿಡ್ತಾರೆ. ಒಳಗೆ ಬಿಟ್ಟು ಬಿಟ್ರೆ, ರಾಮ ಹೇಳಿರ್ತಾನೆ, ಲಕ್ಷ್ಮಣ ಒಳಗೆ ಯಾರನ್ನೂ ಬಿಡಬಾರದು, ಬಿಟ್ಟರೆ ನಿನ್ನ ಕೊಲ್ತೇನೆ ಅಂತ ರಾಮ ಹೇಳಿದರು. ಲಕ್ಷ್ಮಣನಿಗೆ ಎಂಥ ಸವಾಲಿದೆ ಲೆಕ್ಕ ಹಾಕಬೇಕು. ಒಳಗೆ ಬಿಟ್ಟರೆ ರಾಮ ತನ್ನ ಕೊಲ್ತಾನೆ, ಒಳಗೆ ಬಿಡದೆ ಹೋದರೆ ದುರ್ವಾಸ ರಾಮನ ಕೀರ್ತಿನ ಕೊಲ್ತಾರೆ. ರಾಮನ ಕೀರ್ತಿನಿ ಮುನಿ ಕೊಲ್ಲಬೇಕು, ನನ್ನನ್ನು ರಾಮ ಕೊಲ್ಲಬೇಕು ಯೋಚನೆ ಮಾಡ್ತಾನೆ. ರಾಮನ ಹತ್ತಿರ ಇದ್ದ ವ್ಯಕ್ತಿ ಪಾಪಾತ, ಕಷ್ಟ ತೀರ್ಮಾನ ಮಾಡ್ತಾನೆ, ದುರ್ವಾಸರೆ ಒಳಗೆ ಹೋಗಿ ಅಂತ ಹೇಳಿಬಿಡ್ತಾನೆ. ಎಂಥ ಲಕ್ಷ್ಮಣ, ಲಕ್ಷ್ಮಣನ ದೊಡ್ಡ ತ್ಯಾಗ ಜೀವನದ ದೊಡ್ಡ ಪರಾಕಾಷ್ಠೆಯನ್ನು ಕಾಣುತ್ತೇವೆ. ಯಾವ ತ್ಯಾಗ ಮಾಡ್ತಾನೆ ಗೊತ್ತಾ, ಈಗ ತನ್ನ ಪತ್ನಿಯನ್ನು ಬಿಟ್ಟು ಬಂದು ಕಥೆ ಗೊತ್ತಿತ್ತು ನಮಗೀಗ, ತನ್ನನ್ನೇ ಬಿಡ್ತಾ ಇದ್ದ ಲಕ್ಷ್ಮಣ. ಈಗ ನಾನು ಒಳಗೆ ದುರ್ವಾಸನ ಬಿಟ್ಟೇ ನಾನು ಹೋದೆ ಅಂತಾನೆ ಅರ್ಥ. ಲಕ್ಷ್ಮಣನ ದೀಕ್ಷೆ ಏನು ಗೊತ್ತೆ, ರಾಮನ ಕೀರ್ತಿಗೆ ಕಳಂಕ ಬರಬಾರದು, ರಾಮನ ಕೀರ್ತಿಗೆ ಕಳಂಕ ಬರಬಾರದು, ನಾನು ಪ್ರಾಣ ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ಒಳಗೆ ಬಿಟ್ಟು ಬಿಟ್ಟನಂತೆ. ದುರ್ವಾಸರು ಒಳಗೆ ಹೋಗ್ತಾರೆ, ರಾಮ ನನಗೆ ಬೇಕಾಗಿದೆ ಕೊಡು ಅಂತ ಕೇಳಿದ್ರೆ. ಏನು ಬೇಕು ಅಂತ ರಾಮ ಕೇಳ್ತಾನೆ. ನನಗೆ ಹಸಿವಾಗಿದೆ, ತಿನ್ನಲಿಕ್ಕೆ ಅನ್ನ ಬೇಕು ಕೊಡು. ರಾಮದೇವ್ ಹೇಳ್ತಾರೆ, ಅಲ್ಲ ಕೊಡಿ ಬನ್ನಿ ಊಟ ಕೇಳಿ ಅಂತ ಕೇಳ್ತಾನೆ. ದುರ್ವಾಸ ಹೇಳಿದ್ರಂತೆ, ರಾಮ ನನ್ನ ಕರ ಏನು ಗೊತ್ತಾ, ನಾನು ಈಗಾಗಲೇ ಮಾಡಿಟ್ಟ ಅಡಿಗೆಯನ್ನು ಊಟ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ಈಗಾಗಲೇ ಮಾಡಿಟ್ಟ ಅಡಿಗೆಯನ್ನು ಊಟ ಮಾಡೋದಿಲ್ಲ. ಸರಿ ಅಡಿಗೆ ಮಾಡ್ತೇವೆ ಊಟ ಮಾಡಿ. ಇಲ್ಲ ಇಲ್ಲ, ಇನ್ನು ಮುಂದೆ ಮಾಡೋ ಅಡಿಗೆ ನಾನು ಕಾಯೋದಿಲ್ಲ. ಏನು ಮಾಡಬೇಕು ಅವರೀಗ, ರಾಮನಿಗೆ ಎಂಥ ಸವಾಲಿದು, ಈಗಾಗಲೇ ಅಡಿಗೆ ಮಾಡಿಟ್ಟಿದ್ರೆ ನನಗೆ ಬೇಡ, ಮುಂದೆ ಮಾಡೋದಕ್ಕೆ ನಾನು ಕಾಯೋದಿಲ್ಲ, ನಾನು ಈಗಲೇ ಬೇಕು. ಕುಡಿದವರಾಗಿದ್ರೆ ಏನು ಹುಚ್ಚು ಮುನಿ ಹೋಗುವಂತ, ಹುಚ್ಚು ಮುನಿ ಅಂತ ಕರಿಬೇಕಾಗಿತ್ತಷ್ಟೆ. ಆ ದಶರಥ ದುರ್ವಾಸ ಮುನಿಗಳು ಒಳ್ಳೆ ಸವಾಲಾಕಿ ಬಂದಿದ್ದಾರೆ ರಾಮ ಅನ್ನ. ಹೌದಾ, ತಗೊಳ್ಳಿ ಅಂತ ಕೈ ಚಾಚಿಬಿಟ್ಟಂತೆ ರಾಮ. ರಾಮಾಯಣದ ಕಥೆ ಅತ್ಯಂತ ಅಪೂರ್ವವಾದ ಕೈ ಚಾಚಿದಂತೆ ರಾಮ. ಕೈ ಚಾಚಿದ ರಾಮನ ಕೈಯಿಂದ ಅನ್ನದ ರಾಶಿ ಹುಟ್ಟಿ ಬರ್ತಾ ಇದೆ. ಅವ್ರು ತಿಂತಾ ಇದ್ದಾರೆ ಹಾಗೇನೆ. ಕೈ ತುತ್ತಿನ ಕಾನ್ಸೆಪ್ಟ್ ಕೊಟ್ಟಿದ್ದೆ ರಾಮ. ರಾಮ ಕೈಯಲ್ಲಿ ತುತ್ತಿಟ್ಕೊಂಡು ಕೊಡಲಿಲ್ಲ, ಕೈಯಿಂದನೇ ತುತ್ತು ಸೃಷ್ಟಿ ಮಾಡ್ತಾ ಇದ್ದಾನೆ ರಾಮ. ತಿಂತಾರೆ 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 ತಿಂತಾರೆ, ಕೊನೆ ಹೇಳ್ದ ರಾಮ, ನಾನು ಸೋತೆ, ನನಗೆ ಆಗೋದಿಲ್ಲ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ರು. ಬರೀ ಅನ್ನ ಬರ್ತಾ ಇಲ್ಲ, ಏನು ಕೇಳಿದ್ದಾನೆ ಬರ್ತಾ ಇದೆ ಅಂತ ಹಾಗೆ. ಅದಕ್ಕೆ ರಾಮನನ್ನು ಅಮೃತ ಅಂತ ಅದಕ್ಕೆ ಕರೀತಾರೆ. ರಾಮನನ್ನು ಅಮೃತ ಸ್ಪರ್ಶ, ಅಮೃತ ಹಸ್ತ ಅಂದ್ರೆ ಅದಕ್ಕೆ ಕಾರಣ. ದುರ್ವಾಸರು ಸೋತು ಬಿಟ್ರಂತೆ. ಕಷ್ಟ ಲಕ್ಷ್ಮಣ ಹತ್ರ, ಲಕ್ಷ್ಮಣ ನಾನು ಏನು ಹೇಳಿದ್ದೆ ಅಣ್ಣ, ನನಗೆ ಗೊತ್ತಾಯ್ತು, ಹೊರಟೆ ಹೊರಟೇ ಬಿಟ್ಟಂತೆ ಲಕ್ಷ್ಮಣ. ಲಕ್ಷ್ಮಣನ ರಾಮನಿಗೋಸ್ಕರ ಲಕ್ಷ್ಮಣ ಮಾಡಿದ ತ್ಯಾಗ, ರಾಮನ ಕೀರ್ತಿಗೋಸ್ಕರ ಲಕ್ಷ್ಮಣ ಮಾಡಿದ ತ್ಯಾಗ, ಭಗವಂತನಿಗೆ ಒಬ್ಬ ಭಕ್ತ ಏನು ಕಾಣಿಕೆ ಕೊಡಬೇಕು ಅನ್ನೋದಕ್ಕೆ ಸರ್ವಸ್ವವನ್ನು ಕೊಟ್ಟರು ಸಾಲದು ದೇವರಿಗೆ ಅನ್ನೋದನ್ನು ಲಕ್ಷ್ಮಣ ತೋರಿಸ್ತಾನೆ. ಇದು ರಾಮಾಯಣದ ಪ್ರಸಂಗ ಅಲ್ಲಾದ್ರಿಂದ ಹೆಚ್ಚು ಬೇಡ. ಲಕ್ಷ್ಮಣ ಎಂಥ ಜಿತೇಂದ್ರಿಯನಾಗಿದ್ದ ಅಂತ ಹೇಳೋದು ಸಾಕ್ಷಿ ಇದು. ಅಷ್ಟೊತ್ತಿಗೆ ಸರಿ ಕೃಷ್ಣ ಇದೆಲ್ಲ ಆಯಿತು, ಜ್ಞಾನಿ ಮತ್ತು ಅಜ್ಞಾನಿಗಳಲ್ಲಿ ಇರತಕ್ಕಂಥ ವ್ಯತ್ಯಾಸವನ್ನ ತನಗೆ ಚಿಕ್ಕದಾಗಿ ಹೇಳುವಂತ ಅರ್ಜುನ ಕೇಳ್ತಾನೆ. ಆಗ ಭಗವಂತ ಹೇಳ್ತಾನೆ, ಎಷ್ಟು ಚೆನ್ನಾಗಿರೋ ಶ್ಲೋಕ ನೋಡ್ಬೇಕಂದ್ರೆ, ಯಾನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೀಹಿ. ಇದು ಭಗವದ್ಗೀತೆಯ ಶ್ಲೋಕ, ದೊಡ್ಡ ಕಾವ್ಯ. ಆನಂದವರ್ಧನ ಅಂತ ಒಬ್ಬ ಇದ್ದಾನೆ, ಅದು ಸಂಸ್ಕೃತ ಕಾವ್ಯವಿಮರ್ಶಕರಲ್ಲಿ ಅಗ್ರಸ್ಥಾನ ಅವನಿಗೆ. ಆನಂದವರ್ಧನ ಕಶ್ಯ ನಾಸೀರ್ ಆನಂದವರ್ಧನ ಅಂತ ಅವನಿಗೆ ಪ್ರಶಂಸೆ ಇತ್ತು. 12ನೇ ಶತಮಾನ ದೊಡ್ಡವನು, ವಿಮರ್ಶಕ ಅವನು. ಆತ ಬರೀತಾನೆ, ಭಗವದ್ಗೀತೆ ಇದೆಯಲ್ಲ, ಅದರಲ್ಲಿ ಕಾವ್ಯ ಇದೆಯಲ್ಲ, ಅದಕ್ಕೆ ಸಾಟಿಯಾದ ಕಾವ್ಯ ಮತ್ತೊಂದು ಉಲ್ಲೇಖ ಮಾಡೋದನ್ನು ಸಾಧ್ಯವಾಗೋದಿಲ್ಲ ಅಂತೇಳಿ ಶ್ಲೋಕ ಉಲ್ಲೇಖ ಮಾಡ್ತಾನೆ. ಭಗವದ್ಗೀತೆ ಅಂತ ಶ್ರೇಷ್ಠ ಕಾವ್ಯ ಅಂದರೆ ಈ ಶ್ಲೋಕ ನೋಡಿ ಅಂತ ಹೇಳ್ತಾನೆ. ಅವನು ಹೇಳೋ ಆ ಶ್ಲೋಕ ಹೀಗಿದೆ ಅರ್ಥ, ಯಾನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ. ಅಂದರೆ ಎಲ್ಲ ಪ್ರಾಣಿಗಳಿಗೂ ಯಾವುದು ಹಗಲೋ ಅದು ಜ್ಞಾನಿಗಳಿಗೆ ರಾತ್ರಿ. ಎಲ್ಲ ಪ್ರಾಣಿಗಳಿಗೆ ಯಾವುದು ಹಗಲೋ ಅದು ಜ್ಞಾನಿಗಳಿಗೆ ರಾತ್ರಿ, ಮತ್ತು ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಅದು ಜ್ಞಾನಿಗೆ ಹಗಲು ಅಂತ ಹೇಳ್ತಾರೆ. ಒಗಟಿನಲ್ಲಿ ಹೇಳಿದ ಮಾತಿದು ಒಂದು, ಅದು ಜ್ಞಾನಿಗಳ ಡೇ ಆ್ಯಂಡ್ ನೈಟೇ ಬೇರೆ ಅಂತ ಅರ್ಥ. ಜ್ಞಾನಿಗಳು ಅಜ್ಞಾನಿಗಳು ಎದ್ದಿದ್ದಾಗ ಜ್ಞಾನಿಗಳು ಮಲಗಿರ್ತಾರಂತೆ, ಅಜ್ಞಾನಿಗಳು ಮಲಗಿದಾಗ ಜ್ಞಾನಿಗಳು ಎದ್ದಿರ್ತಾರಂತೆ. ಇಷ್ಟೇ ಅರ್ಥ ಮಾಡಿಕೊಂಡ್ರೆ ಗೋವಿಂದ ಅಂದರೆ ಟೈಮ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಹೋಗುತ್ತೆ ಅಷ್ಟೇ. ಅವ್ರು ಮಲಗಿದಾಗ ಇವ್ರು ಎದ್ದು ಬಿಡೋದು, ಮನೆಯದೇ ಎದ್ದು ಬಿಡೋದು, ಈ ರೀತಿ ಆದರೆ ಅರ್ಥನೇ ಅಪಾರ್ಥ ಆಗಿಬಿಡುತ್ತೆ. ಈ ಭಗವದ್ಗೀತೆ ಶ್ಲೋಕ ನೋಡಿದಾಗ ಏನಾಗುತ್ತೆ ಅಂದರೆ ನಮ್ಮ ವರ್ಕಿಂಗ್ ಅವರು ಚೇಂಜ್ ಮಾಡಿಕೊಂಡ್ರೆ ಜ್ಞಾನಿಗಳಾಗ್ತೇವೆ ಅಂತ ತಿಳ್ಕೊಂಡ್ಬಿಡ್ತೇವೆ ಅಷ್ಟೇ. ಅದಲ್ಲ, ಅದಕ್ಕೆ ಕಾವ್ಯ ಅಂತ ಕರೆದಿದ್ದು, ಧ್ವನಿ ಇದೆ ಅದರೊಳಗೆ. ಮಧ್ವಾಚಾರ್ಯ ಬರೀತಾರೆ ಇಲ್ಲಿ ನಿಶಾ ಅಂದ್ರೆ ಏನು, ನಿಶಾ ಅಂದ್ರೆ ಏನು, ಯಾ ನಿಶಾ ಸರ್ವಭೂತಾನಾಂ, ಮತ್ತು ದಿವಾ ಅಂದ್ರೆ ಏನು. ಆಚಾರ್ಯ ಹೇಳ್ತಾರೆ, ಅಜ್ಞಾನಂ ಸುಪ್ತಿ ಶಬ್ದೋಕ್ತಂ. ನಿಶಾ ಅಂದ್ರೆ ರಾತ್ರಿ ಅಂದ್ರೆ ಅಜ್ಞಾನ ಅಂತ ಅರ್ಥ, ಅಜ್ಞಾನ ಅಂತ ಅರ್ಥ. ದಿವಾ ಅಂದ್ರೆ ಹಗಲು ಅಂದ್ರೆ ಬೆಳಕು ಅಂತ ಅರ್ಥ. ಜ್ಞಾನಿಗೆ ಯಾವುದು ಬೆಳಕೋ ಅಜ್ಞಾನಿಗಳಿಗೆ ಯಾವುದು ರಾತ್ರಿ, ಜ್ಞಾನಿಗಳಿಗೆ ಯಾವುದು ಹಗಲೋ ಇದು ಅವರಿಗೆ ರಾತ್ರಿ. ಹಾಗಂದ್ರೆ ಏನರ್ಥ? ಅದಕ್ಕೆ ಹೇಳ್ತಾರೆ, ನಮಗೆ ಜಗತ್ತು ಹಗಲು. ಜಗತ್ತಿನ ಬಗ್ಗೆ ನೋಡ್ತಾನೆ ಇದ್ದೇವೆ ನಾವೀಗ, ಮುಚ್ಚಿದ ಕಣ್ಣು ತೆಗೆದುಕೊಂಡು ಮುಚ್ಚೋದೇ ಇಲ್ಲ ಹಾಗೆ ನೋಡ್ತಾ ಇದ್ದೇವೆ. ಇದು ನಮ್ಮ ಕಣ್ಣಿನ ಕಥೆ, ಜ್ಞಾನಿಗಳು ಹಾಗಲ್ಲ, ಅವರು ಜಗತ್ತನ್ನು ನೋಡೋದಿಲ್ಲ. ನಾವು ಯಾವುದನ್ನು ನೋಡ್ತಾ ಇದ್ದೇವೆ ಅದನ್ನು ಅವ್ರು ನೋಡೋದಿಲ್ಲ, ಅವ್ರು ನೋಡೋದನ್ನು ನಾವು ನೋಡೋದಿಲ್ಲ. ನಾವು ನೋಡೋದು ಜಗತ್ತು, ಅವ್ರು ನೋಡೋದು ಜಗನ್ನಾಥ ಅಂತ ಹೇಳ್ತಾರೆ. ನಾವು ನೋಡೋದು ಜಗತ್ತು ಇದು ಕತ್ತಲೆ, ಅವ್ರು ನೋಡೋದು ಜಗನ್ನಾಥ ಅದು ಹಗಲು. ಆದರೆ ಅವ್ರು ನೋಡೋದು ರಾತ್ರಿ ಹಗಲು ಜಗತ್ತನ್ನ, ಅವರು ಅದನ್ನು ನೋಡೋದೇ ಇಲ್ಲ. ಜ್ಞಾನಿಗಳಿಗೆ ಜಗತ್ತು ಬೇಡ, ಅಜ್ಞಾನಿಗಳಿಗೆ ಜಗನ್ನಾಥ ಬೇಡ, ಇದೇ ಅದರ ಅರ್ಥ. ಅಂದರೆ ನಾವು ಎಲ್ಲಿದ್ದೇವೆ ಅಂತ ಅರ್ಥ ಆಗುತ್ತೆ. ಉದಾಹರಣೆ ನಮ್ಮಲ್ಲೂ ಹಾಗೇನೆ, ಸಾಮಾನ್ಯವಾಗಿ ಜನಗಳು ತಮ್ಮ ದೃಷ್ಟಿಕೋನದ ನೋಡ್ತಾ ಹೋಗ್ತಾರೆ. ಒಬ್ಬನು ಕಾರ್ಪೆಂಟರ್ ಬರ್ತಾನೆ, ನಾವು ಉಡ್ ನೋಡೋ ರೀತಿಯೇ ಬೇರೆ, ಅವನು ಉಡ್ ನೋಡೋ ರೀತಿಯೇ ಬೇರೆ, ಅಲ್ಲಿ ಟೀ ಗೋ ರೋಜು ಆ ಥರ ನೋಡ್ತಾ ಹೋಗ್ತಾನೋ. ನಾವು ನೋಡೋ ಕ್ರಮಕ್ಕೆ ಅವನಕೊಂಡು ತುಂಬ ವ್ಯತ್ಯಾಸ ಇದೆ. ಅದೇ ರೀತಿಯಲ್ಲಿ ಒಬ್ಬ ಬಂಗಾರದ ವ್ಯಾಪಾರಿ ಬಂದಾಗ ಅವನು ಚಿನ್ನ ನೋಡೋ ರೀತಿಯೇ ಬೇರೆ, ನಾವು ನೋಡೋ ರೀತಿಯೇ ಬೇರೆ. ಇವತ್ತು ಜ್ಞಾನಿ ಜಗತ್ತ ನೋಡೋ ರೀತಿಯೇ ಬೇರೆ, ನಾವು ನೋಡೋ ರೀತಿಯೇ ಬೇರೆ. ಅಜ್ಞಾನಿಯಾದವನು ಹೊಟ್ಟೆ ಬಟ್ಟೆ ಲೌಕಿಕ ಸುಖ ಇದಕ್ಕೋಸ್ಕರ ಜಗತ್ತನ್ನು ನೋಡಿದರೆ, ಜ್ಞಾನಿಯಾದವನು ಪಾರಮಾರ್ಥಿಕಕ್ಕೋಸ್ಕರ ಜಗತ್ತಿನ ಹಿತಕ್ಕೋಸ್ಕರ ಸುಖಶಾಂತಿಗಳಿಗೋಸ್ಕರ ಜಗನ್ನಾಥನಾದ ಭಗವಂತನನ್ನು ನೋಡ್ತಾನೆ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಫ್ಯಾನ್ ನಿಂತು ಬಿಡುತ್ತೆ, ಫ್ಯಾನ್ ನೋಡ್ತಾ ಕೂತು ಬಿಡ್ತಾರೆ. ಹಾಗೇನೆ ತಿಳುವಳಿಕೆ ಇದ್ದವರು ತಕ್ಷಣ ಕರೆಂಟ್ ಇದೆಯಾ ನೋಡ್ತಾರೆ ಇಮಿಡಿಯೇಟ್ ಆಗಿ. ಇವರಿಗೆ ಫ್ಯಾನ್ ಕಾಣುತ್ತೆ, ಅವರಿಗೆ ಕರೆಂಟ್ ಕಾಣುತ್ತೆ. ಮಕ್ಕಳಿಗೆ ಕರೆಂಟ್ ಗೊತ್ತಾಗೋದಿಲ್ಲ, ಫ್ಯಾನ್ ತಿರುಗೋದೊಂದೇ ಗೊತ್ತು ಪಾಪ ಅವರಿಗೆ. ನಾವು ಅಜ್ಞಾನಿಗಳಾದ್ದರಿಂದ ಬರೀ ಹುಟ್ಟು ಸಾವುಗಳು ಮಾತ್ರ ಕಾಣುತ್ತೆ. ಆದರೆ ಅವನೇನು ಮಾಡ್ತಾನೆ ಗೊತ್ತಾ, ಫ್ಯಾನ್ ಹಾಕಿದ ತಕ್ಷಣ ಕರೆಂಟ್ ನೋಡು ಅಂತ ಹೇಳ್ತಾನೆ. ಕರೆಂಟ್ ಇದೆ ಅಂತಾನೆ, ಓ ಹಾಗಿದ್ರೆ ಕನೆಕ್ಷನ್ ಸರಿ ಇಲ್ಲ ಅಂತ ಅರ್ಥ. ಕರೆಂಟ್ ಇಲ್ಲ ಅಂದರೆ ಅದಕ್ಕೆ ಕರೆಂಟ್ ಹೋಗಿದೆ ಅಂತ ಅರ್ಥ. ಇವತ್ತು ಜ್ಞಾನಿಗಳು ನೋಡೋದು ಹಾಗೆ, ಅವರ ದೃಷ್ಟಿ ಕರೆಂಟಿನ ಕಡೆಗೆ, ಇವನ ದೃಷ್ಟಿ ಫ್ಯಾನಿನ ಕಡೆಗೆ, ಇವನ ದೃಷ್ಟಿ ಹೀಟರ್ ಕಡೆ, ಅವ್ರ ದೃಷ್ಟಿ ಕರೆಂಟಿನ ಕಡೆಗೆ. ಜಗತ್ತಿನ ಕರೆಂಟ್ ಯಾರು ಗೊತ್ತೇನು? ಭಗವಂತನೇ ಜಗತ್ತಿನ ಕರೆಂಟ್. ಅವನಿದ್ದ ಅಂದ್ರೆ ನಾವು ಇದ್ದೇವೆ ಅಷ್ಟೇ, ಅವನಿಲ್ಲ ಅಂದ್ರೆ ಯಾರು ಇಲ್ಲ, ಸಾಧ್ಯವೇ ಇಲ್ಲ. ತೇನ ವಿನ ತೃಣಮಪಿನ ಚಲತಿ. ನಾವು ಏಳ್ಲಿ ಕೂಡ್ಲಿ ನಿಲ್ಲಿ ಮಾತಾಡ್ಲಿ ಓಡಾಡ್ಲಿ ನೋಡಾಡ್ಲಿ ಪ್ರತಿ ಕೆಲಸದ ಹಿಂದೆ ಭಗವಂತನ ಶಕ್ತಿ ಇದೆ ಅಂತ ಹೇಳ್ತಾರೆ. ಇದು ಭಾರಿ ವಿಶೇಷ. ಎಲ್ಲದಕ್ಕೂ ದೇವರು ಬೇಕಾ? ಹೌದು. ಈ ಫ್ಯಾನಿಗೆ ಕರೆಂಟ್ ಬೇಕು, ಟ್ಯೂಬ್ಲೈಟ್ಗೆ ಕರೆಂಟ್ ಬೇಕು, ಆ ಲೈಟ್ಗೆ ಕರೆಂಟ್ ಬೇಕು, ಹೀಟರ್ಗೆ ಕರೆಂಟ್ ಬೇಕು, ಮಿಕ್ಸರ್ಗೆ ಕರೆಂಟ್ ಬೇಕು, ವಾಷರ್ಗೆ ಕರೆಂಟ್ ಬೇಕು. ಎಲ್ಲ ಕರೆಂಟಿನ ಅರ್ಥ ಆದವರಿಗೆ ಜಗತ್ತಿನ ವೈಶಿಷ್ಟ್ಯ ಗೊತ್ತಾಗುತ್ತೆ. ತಮಾಷೆ ಇಷ್ಟೆಲ್ಲ ಕರೆಂಟ್ ಮಾಡುತ್ತಲ್ಲ, ಕರೆಂಟ್ ತೋರಿಸು ಅಂದರೆ ಕರೆಂಟ್ ಕಾಣೋದೇ ಇಲ್ಲ. ಇಷ್ಟೆಲ್ಲ ಮಾಡಿ ಕರೆಂಟ್ ಹೇಗೆ ಗೊತ್ತಾಗ, ಹೊಡ್ಸ್ಕೊಂಡ್ರೆ ಗೊತ್ತಾಗುತ್ತೆ, ತೋರಿಸಿ ನೋಡಿದ್ರೆ ಕಾಣೋದೇ ಇಲ್ಲ ಕರೆಂಟ್. ಹಡಿಸ್ಕೊಂಡು ನೋಡಬೇಕೆ ಹೊರತು ಕಣ್ಣಿಗೆ ಕಾಣೋದಿಲ್ಲ. ಈ ಅರ್ಥ ನಮಗೆ ಗೊತ್ತಾದ್ರೆ ದೇವರು ಎಲ್ಲಿ ಅಂತ ಕೇಳಿದ್ರೆ ಕರೆಂಟ್ ತೋರಿಸು ಅಂತ ಕೇಳಿದ್ರೆ ಸಾಕಲ್ಲ, ಕರೆಂಟ್ ತೋರಿಸು ಹೊಡ್ಕೊಂಡು ನೋಡು ಅಂತ ಹೇಳ್ತಾರೆ. ಆಗ ದೇವರು ಕೈ ಬಿಟ್ಟಾಗ ನೋಡು ಅಂತ ತಮಿಳು ಬಂದ್ರೆ ಒಂದೇ ನಿಮಿಷ ಶ್ರೀಪಾದಂಗಳವರೆಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಪ್ರವಚನ ಮುಂದುವರಿಸ್ತಾ ಇದ್ದೇನೆ. ಭಗವಂತ ಜ್ಞಾನಿಗಳಿಗೂ ಅಜ್ಞಾನಿಗಳಿಗಿರುವ ವ್ಯತ್ಯಾಸವನ್ನ ಯಾನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಯಶ್ಯಾಂ ಜಾಗೃತಿ ಭೂತಾನಿ ಸಾನಿಶಾ ಪಶ್ಯತೋ ಮುನೇಹೇ ಅನ್ನೋ ಶ್ಲೋಕದೊಳಗೆ ಆಚಾರ್ಯ ಬರೀತಾರೆ, ಉಕ್ತ ಲಕ್ಷಣಂ ಪಿಂಡೀಕೃತ್ಯಾಹ. ಇಷ್ಟೊತ್ತು ಹೇಳಿದ್ದರೆ ಒಂದೇ ಮಾತಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಜ್ಞಾನಿಗಳ ಹಗಲು ಇವನಿಗೆ ರಾತ್ರಿ, ಇವನ ಹಗಲು ಅವರಿಗೆ ರಾತ್ರಿ. ಆದ್ದರಿಂದ ಜ್ಞಾನಿ ಅಜ್ಞಾನಿಗಳು ಒಬ್ಬರನ್ನೊಬ್ಬರು ಮೀಟ್ ಮಾಡೋ ಪ್ರಸಂಗನೇ ಬರೋದಿಲ್ಲ ಅಂತ ಹೇಳ್ತಾರೆ. ನಮ್ಮೆಲ್ಲರ ಪ್ರಶ್ನೆಗೆ ಉತ್ತರ, ಜ್ಞಾನಿಗಳು ನಮ್ಮ ಕಣ್ಣು ಯಾತಕ್ಕೆ ಕಾಣೋದಿಲ್ಲ ಅಂದ್ರೆ, ನೀವೆದ್ದಾಗ ಅವ್ರು ಮಲಗಿರ್ತಾರೆ ಅದರಿಂದ ಕಾಣೋದಿಲ್ಲ ಅಂತ. ನಾವೆದ್ದಾಗ ಅವ್ರು ಮಲಗಿರ್ತಾರೆ, ಅವರೆದ್ದಾಗ ನಾವು ಮಲಗಿರ್ತೇವೆ, ಆದ್ರಿಂದ ಕಾಣೋ ಪ್ರಸಂಗನೇ ಬರೋದಿಲ್ಲ. ಇದು ಬಹಳ ಅಮೂಲ್ಯವಾದ ಸಿದ್ಧಾಂತ. ಆದ್ದರಿಂದ ನಾವೆಲ್ಲರೂ ಕೂಡ ಭಗವಂತನ ಕಡೆ ಕಣ್ಣು ಹಾಕಬೇಕು. ನಮಗೊಂದು ಪ್ರಶ್ನೆ ಬರುತ್ತೆ, ದೇವರ ಕಡೆ ಕಣ್ಣು ಹಾಕ್ತಾ ಕೂತ್ರೆ ನಮ್ಮ ಮನೆ ಗತಿ ಏನಾಗಬೇಕು ಅಂತ ನಮ್ಮ ಪ್ರಶ್ನೆ, ನಮ್ಮ ಜೀವನದ ಗತಿ ಏನಾಗಬೇಕು? ಈ ಮಾತನ್ನು ಯಾರಂತಾರೆ ಗೊತ್ತಾ? ನೋಡಯ್ಯ, ಯಾವಾಗಲೂ ಉಸಿರಾಡ್ತಾ ಇರು ಅಂತ ಹೇಳಿಬಿಡ್ತಾರೆ. ಯಾವಾಗಲೂ ಉಸಿರಾಡ್ತಾ ಇರು ಅಂತ ಹೇಳ್ತಾರೆ. ಓಡಾಡಬೇಕಾದ್ರೆ ಉಸಿರಾಡು, ಕೂಡಬೇಕಾದ್ರೆ ಉಸಿರಾಡು, ಡ್ರೈವ್ ಮಾಡಬೇಕಾದ್ರೆ ಉಸಿರಾಡು, ಮಲಗಿದಾಗ ಉಸಿರಾಡು. ಬರೀ ಉಸಿರಾಡ್ತಾ ಕೂತ್ರೆ ಬೇರೆ ಕೆಲಸ ಯಾವಾಗ ಆಗಬೇಕು ಅಂತ ಕೇಳಿದರೆ, ಇವತ್ತು ನಾವು ಹಾಗೆ ಉಸಿರಾಡು ಬಿಟ್ಬಿಟ್ಟಿದ್ದು ಉಂಟೆ, ನಾವೀಗ 24 ತಾಸು ಉಸಿರಾಡ್ತಾನೆ ಇದ್ದೇವೆ, ಯಾರ ಕೆಲಸ ಮಾಡ್ತಾನೆ ಇದ್ದೇವೆ, ಇದು ತಮಾಷೆ ಅಂತ ಕೇಳಿದರೆ, ಎಲ್ಲ ಕೆಲಸನೂ ಮಾಡ್ತಾನೆ ಇದ್ದೇವೆ, ಉಸಿರಾಟನೂ ಮಾಡ್ತಾ ಇದ್ದೇವೆ. ಅದನ್ನು ಬಿಟ್ಟ ತಕ್ಷಣ ಎಲ್ಲ ಕೆಲಸ ಸ್ಟಾಪ್ ಆಗಿಬಿಡುತ್ತೆ ಇಮಿಡಿಯೇಟ್ ಆಗಿ. ಅದು ಒಂದನ್ನು ಒಂದು ಕ್ಷಣ ಬಿಟ್ಟು ನೋಡಿ, 5 ನಿಮಿಷ ರೆಸ್ಟ್ ಕೊಟ್ಬಿಡಿ, ಉಳಿದವ್ರು ರೆಸ್ಟ್ ಇಡಾಗುತ್ತೆ, ಕ್ಲಿಯರ್ ಮಾಡಬೇಕಲ್ಲ, ಆ ಥರ ಆಗುತ್ತೆ ಅಷ್ಟೇ. ಇವರು 5 ನಿಮಿಷ ರೆಸ್ಟ್ ಕೊಟ್ಟರೆ ಕತೆ ಮುದೋಯ್ತಲ್ಲಿ. ಇವತ್ತು ಉಸಿರಾಟ ಬಿಟ್ಟು ಹೇಗಿರಲಿಕ್ಕೆ ಸಾಧ್ಯ ಇಲ್ಲವೋ, ಭಗವಂತ ಉಸಿರಾಟ ಅಲ್ಲ, ಉಸಿರಿನ ಉಸಿರು ಅಂತ ಉಪನಿಷತ್ ಕರೆಯುತ್ತೆ. ಪ್ರಾಣಸ್ಯ ಪ್ರಾಣ, ಉಪನಿಷತ್ತು ಎಷ್ಟು ಶ್ರೇಷ್ಠ ತತ್ವದ ರಾಶಿ ಅಂತ ಅದಕ್ಕೆ ಕರೆದಿತ್ತು. ನಮ್ಮೆಲ್ಲರ ಪ್ರಾಣ ವಾಯುದೇವರಾದರೆ ಅವರ ಪ್ರಾಣ ಭಗವಂತ ಅಂತ ಕರೀತಾರೆ. ಉಸಿರಾಟ ಆಡೋದು ಯಾರೀಗ? ಉಸಿರಾಟ ಯಾರು ಮಾಡ್ತಾರೆ? ಅದಕ್ಕೆ ನಮ್ಮ ಉದ್ದೇಶ ನಾವು ಮಾಡ್ತೇವೆ, ನಮ್ಮ ಸುಲಭವಾದ ಉತ್ತರ ನಾವು ಮಾಡ್ತೇವೆ. ಅದಕ್ಕೆ ಉತ್ತರ ಕೊಡಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಮಲಗಿದವನು ತೋರಿಸ್ಬೇಕು. ಅದು ಮಲಗಿದ್ದಾನೆ ಯಾರು ಮಾಡ್ತಾರೆ ನೋಡೀಗ, ಅವ್ರು ಮಾಡ್ತಾನ? ನಿದ್ದೆ ಹೊಡಿತಿದ್ದಾನೆ ಅವನೇನು ಮಾಡ್ತಿದ್ದಾನೆ? ಈಗ ಪಕ್ಕದಲ್ಲಿದ್ದವ್ರು ಮಾಡ್ತಾರೆ, ಅವರು ಮಲಗಿಬಿಟ್ಟಿದ್ದಾರೆ. ಅಪ್ಪ ಅಮ್ಮ ಅವರು ಉಸಿರಾಡ್ತಾ ಇಲ್ಲ ಅಂದರೆ ಉಸಿರಾಟ ಯಾರು ಮಾಡಿಸ್ತಾ ಇಲ್ಲ, ಉಸಿರಾಟ ಆಗ್ತಾನೆ ಇದೆ. ಎಂಥ ಮ್ಯಾಜಿಕ್ ಇದು ಒಂದು, ಉಸಿರಾಟ ಆಗ್ತಾನೆ ಇದೆ, ಯಾರು ಮಾಡಿಸ್ತಿದ್ದಾರೆ ಹಾಗಿದ್ರೆ? ಅದಕ್ಕೆ ಉತ್ತರ ಯಾರು ಕೊಡ್ಲಿಕ್ಕಾಗೋದಿಲ್ಲ. ಉಪನಿಷತ್ತು ಕೊಟ್ಟು ಅದನ್ನು ವಾಯುದೇವರು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಉಪದಾಸರಾದ ದೇವತೆ ವಾಯುದೇವರು ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಉಸಿರಾಟ ಯಾರು ಮಾಡಿಸ್ತಾರೆ? ಭಗವಂತ ಅವ್ರ ಉಸಿರಾಟವನ್ನು ನೋಡ್ತಾ ಇದ್ದಾನೆ. ನಮ್ಗೆ ಅರ್ಥವಾದಾಗ ಈ ಕಥೆ ಜಾತಿ ಕೋಮು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ, ವಿಶ್ವಕ್ಕೆ ಸಂಬಂಧಪಟ್ಟ ಇತಿಹಾಸ ಇದು. ವಿಶ್ವಕ್ಕೆ ಸಂಬಂಧಪಟ್ಟಿದ್ದು, ಅವ ವ್ಯಕ್ತಿಯ ಬದುಕಿಗೆ ಪ್ರಾಣ ಬೇಕು, ಪ್ರಾಣ ಮುಖ್ಯ, ಪ್ರಾಣ ಬೇಕು ಅಂತ ಹೇಳುತ್ತಾರೆ. ಇದನ್ನು ಅರ್ಥ ಮಾಡಿಕೊಂಡು ದೇವರನ್ನ ಚಿಂತನೆ ಮಾಡಲಿಕ್ಕೆ ಒಳ್ಳೆಯ ಶ್ರೇಷ್ಠವಾದಂಥ ಕಾಲ ಇದು. ಅಂತ ಭಗವಂತನ ವಿಚಾರವನ್ನು ಯಾಕೆ ಹೇಳ್ತೇನೆ ಅಂತ ಕೇಳಾಗಿಲ್ಲ, ಹೆಸರೇ ಭಗವದ್ಗೀತೆ, ಅದನ್ನು ಬಿಟ್ಟರೆ ಭಗವದ್ಗೀತೆನೇ ಆಗೋದಿಲ್ಲ. ಆದ್ದರಿಂದ ಭಗವಂತನನ್ನು ಸ್ಮರಣೆ ಮಾಡಲೇಬೇಕು. ನಾವು ಜ್ಞಾನಿ ಅದನ್ನು ನೋಡ್ತಾನೇ ಇರ್ತಾನೆ, ಯಾವಾಗಲೂ ಕೂಡ ಪ್ರತಿ ಕ್ಷಣದಲ್ಲಿ ಭಗವಂತನ ನೋಡ್ತಾ ಇರ್ತಾನೆ. ನಾವು ಪ್ರತಿ ಕ್ಷಣದಲ್ಲಿ ವಸ್ತುಗಳನ್ನು ಮಾತ್ರ ನೋಡ್ತಾ ಇರ್ತೇವೆ. ಇದೇ ನಮಗಿರ್ತಕ್ಕ ದೊಡ್ಡ ತಪ್ಪು ಅಂತ ಹೇಳ್ತಾರೆ. ಇವತ್ತು ವಿಮರ್ಶಕ ಕಾವ್ಯ ನೋಡೋದೇ ಬೇರೆ, ಸಾಮಾನ್ಯವಾದ ಕಾವ್ಯ ನೋಡೋದೇ ಬೇರೆ. ವಿಮರ್ಶಕನ ಕಣ್ಣು ಹೇಗೋ ಜ್ಞಾನಿಗಳ ಕಣ್ಣು ಆಗಿರುತ್ತೆ ಅಂತ ಹೇಳ್ತಾರೆ. ಒಳಗಿನ ತತ್ವದ ಬಗ್ಗೆ ಅವನು ಗಮನ ಹಾಕ್ತಾನೆ ಕೃಷ್ಣ. ಜ್ಞಾನಿಗಳು ಹಾಗಿದ್ರೆ ಹೇಗೆ ಬದುಕ್ತಾರೆ ಅಂತ ಕೇಳಿದ್ದಕ್ಕೆ ಭಗವಂತ ಒಳ್ಳೆ ಉತ್ತರ ಕೊಡ್ತಾನೆ. ಆಪೂರ್ಯಮಾಣಂ ಅಚಲ ಪ್ರತಿಷ್ಠಂ ಸಮುದ್ರ ಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಹ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮ ಕಾಮಿ. ಯಾವನು ಸಮುದ್ರದಂತೆ ಇರ್ತಾರಲ್ಲ ಅವನು ಜ್ಞಾನಿ ಅಂತ ಕರೀತಾನೆ. ಅದಕ್ಕೆ ಜ್ಞಾನಿಗಳನ್ನು ಜ್ಞಾನ ಸಮುದ್ರರು ಅಂತ ಕರೀತಾರೆ. ಸಮುದ್ರಕ್ಕೂ ಜ್ಞಾನಿಗೂ ದೃಷ್ಟಾಂತ ಕೊಡ್ತಾನೆ. ಜ್ಞಾನಿ ಏನಾಗಿರ್ತಾನೆ? ಸಮುದ್ರ ಇದ್ದಾಗಿರ್ತಾನೆ. ಯಾತಕ್ಕೆ? ಸಮುದ್ರ ತುಂಬಿರುತ್ತೆ, ಜ್ಞಾನಿಗಳು ತುಂಬಿರ್ತಾರೆ ಅಂತ ಹೇಳ್ತಾರೆ. ನಾವು ನದಿ ಹೊರಿಸೋದಿಲ್ಲ, ನದಿ ಒಣಗೋಗ್ಬಿಡುತ್ತೆ ಎಷ್ಟೋ ಸಲ, ಆದರೆ ಸಮುದ್ರ ಒಣಗೋದಿಲ್ಲ. ಅದಕ್ಕೆ ಜ್ಞಾನಿ ಎಂದೂ ಕೂಡ ಜ್ಞಾನಶೂನ್ಯನಾಗೋದಿಲ್ಲ. ಅದಕ್ಕೆ ಸಮುದ್ರ ದೃಷ್ಟಾಂತ ಒಳ್ಳೆ ದೃಷ್ಟಾಂತ. ಆ ಒಂದು ದೃಷ್ಟಾಂತ ಎಷ್ಟು ಹೇಳುತ್ತೆ ಅಂದರೆ ಸಾಧ್ಯವೇ ಇಲ್ಲ. ಸಮುದ್ರಕ್ಕೆ ನದಿಗಳು ಹರಿತಾನೆ ಇರುತ್ತೆ, ಹರಿತಾನೆ ಇರುತ್ತೆ, ಹರಿತಾನೆ ಇರುತ್ತೆ. ಅತಿವೃಷ್ಟಿಗಳು ಬಂದ ಕಾಲಕ್ಕೂ ನದಿ ಹರಿತಾ ಇರುತ್ತೆ, ಆದರೆ ಸಮುದ್ರ ಸ್ವಲ್ಪ ಉಕ್ಕಿ ಇರೋದಿಲ್ಲ, ಹಾಗೆ ಇರುತ್ತೆ. ಜ್ಞಾನಿ ಹಾಗಿರ್ತಾನೆ, ಎಷ್ಟೇ ಸುಖ ಸಂತೋಷ ಬಂದರೂ ಕೂಡ ಅವನು ಉಬ್ಬೋದೇ ಇಲ್ಲ. ಒಂದು ಆಮೇಲೆ ಅನಾವೃಷ್ಟಿ, ಒಂದು ಹನಿ ಮಳೆ ಇಲ್ಲ ಎಲ್ಲ ಕಡೆಗೂ, ಸಮುದ್ರ ತುಂಬಿರುತ್ತೆ ಹಾಗೇನೆ. ಒಂದು ಭೋಗ ಇಲ್ಲ ಅವನಿಗೆ, ಆನಂದವಾಗಿ ಹಾಗೆ ಇರ್ತಾನೆ. ಆದರೆ ಹೊರಗಿನ ಸುಖ ಬರಲಿ ಬಿಡಲಿ, ಜ್ಞಾನಿಗಳನ್ನು ಆನಂದವಾಗಿರ್ತಾನೆ. ಜನರೇಟರ್ ಇದ್ದವರಿಗೆ ಕರೆಂಟ್ ಹೋದ್ರೆ ಗೊತ್ತೇ ಆಗೋದಿಲ್ಲ, ಆನ ಇವ್ರು ಆಟೋಮೆಟಿಕ್ ಆನ್ ಆಗುತ್ತೆ. ಜ್ಞಾನಿ ಹಾಗಿರ್ತಾನೆ ಅಂತ ಹೇಳಿದ್ದಾರೆ. ಯಾವಾಗಲೂ ಅವನು ಒಳಗಿನ ಸುಖ ನೋಡ್ತಾನೆ, ಆದ್ದರಿಂದ ಹೊರಗಿನ ಗಮನ ಅವನು ಇಲ್ಲವೇ ಇಲ್ಲ. ಸಮುದ್ರಕ್ಕೂ ಜ್ಞಾನಿಗರ ಸಂಬಂಧವನ್ನು ಎಷ್ಟು ಚೆನ್ನಾಗಿ ಭಗವದ್ಗೀತೆ ಹೇಳುತ್ತೆ. ಅವನು ತಮಾಷೆ ಅಂದರೆ, ನದಿ ಬಂತು ಉಬ್ಬಲಿಲ್ಲ, ಬರಲಿಲ್ಲ ಕುಗ್ಲಿಲ್ಲ, ಅದಕ್ಕೆ ದುಃಖೇಶ್ವನು ಜ್ಞಮನಾಹ ಸುಖೇಶು ವಿಗತ ಸ್ಪೃಹ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಉಬ್ಬದೇ ಇರಬೇಕು. ಅದಕ್ಕೆ ಆಚಾರ್ಯ ಅರ್ಥ ಬರೆದರು, ಸಮುದ್ರ ಪೂರ್ತಿ ಉಬ್ಬೋದಿಲ್ಲ ಅಂತಲ್ಲ, ಸ್ವಲ್ಪ ಉಬ್ಬುತ್ತೆ ಅಂತ ಹೇಳ್ತಾರೆ. ಪೂರ್ತಿ ಕುಗ್ಗೋದಿಲ್ಲ ಅಂತಲ್ಲ, ಸ್ವಲ್ಪ ಕುಗ್ಗುತ್ತೆ. ಜ್ಞಾನಿಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ, ತುಂಬ ಕಡಿಮೆ ಆಗುತ್ತೆ, ಅವ್ರು ಹೆಚ್ಚಾಗೋದಿಲ್ಲ ಅವರಿಗೆ. ಇದು ಸಮುದ್ರದ ದೃಷ್ಟಾಂತ ವೈಶಿಷ್ಟ್ಯ. ಮಧ್ವಾಚಾರ್ಯ ಬಗ್ಗೆ ತುಂಬ ಬರೀತಾರೆ, ಅದೀಗ ಬೇಡ, ಮುಂದೊಂದು ಮಾತು ಬರುತ್ತೆ, ಉಪನ್ಯಾಸ ಮುಗಿಸ್ಬೇಕಾಗಿದೆ. ಇವತ್ತು ನಮ್ಮ ದೊಡ್ಡ ಒಂದು ಸುಯೋಗ, ಇಬ್ಬರು ತುಂಬ ಗಣ್ಯ ವ್ಯಕ್ತಿಗಳು ಇಲ್ಲಿದ್ದಾರೆ. ಒಬ್ಬರು ಆಶ್ಚರ್ಯ ಅಂದರೆ, ಇಬ್ಬರು ಕೂಡ ಕರಾವಳಿ ಪ್ರಾಂತದವರೇ, ದಕ್ಷಿಣ ಈ ಕನ್ನಡದವರೇ ಇಬ್ಬರು ಕೂಡ. ದಕ್ಷಿಣ ಕನ್ನಡದವರ ಜಾತಕ ಕೇಳ್ತಾರೆ ಅಂದರೆ ಅದು ಕೃಷ್ಣನ ಸ್ಥಳ, ಭಗವದ್ಗೀತೆ ಕೃಷ್ಣನ ಗ್ರಂಥ. ಕೃಷ್ಣ ಗ್ರಂಥ ಹೇಳಬೇಕಾದ್ರೆ ಕೃಷ್ಣನ ಕಡೆಯವರೇ ಇಬ್ಬರು ಬಂದಿದ್ದಾರೆ ಎಂಬುದು ಭಾರಿ ವಿಶೇಷ. ಆ ಒಬ್ಬರು ಪೂಜ್ಯರಾದ ಫಲಿಮಾರು ಸ್ವಾಮಿಗಳು, ಇನ್ನೊಬ್ಬರು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿಯವರು, ಇಬ್ಬರು ಉಪಸ್ಥಿತರಿದ್ದಾರೆ. ಒಬ್ಬರು ಅರಮನೆಯವರು, ಇವರು ಗುರುಮನೆಯವರು. ಅಂದರೆ ಅರಮನೆ ಗುರುಮನೆ ಎರಡು ಕೂಡ ಬಂದಂತೆಯಾಗಿದೆ. ಸ್ವಾಮಿಗಳು ಪರ್ಯಾಯ ಪೀಠ ಏರ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಪದವಿಯಲ್ಲಿ ಅಲಂಕರಿಸಿಬಿಟ್ಟು ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡಿದರೆ ಕೃಷ್ಣನ ನಾಡಿನ ಜನ ಹೇಗಿರ್ತಾರೆ ಎಂಬುದಕ್ಕೆ ಕೃಷ್ಣನ ಮಾತು, ಕೃಷ್ಣ ಇರೋ ಜಾಗದ ಜನಗಳೇ ಹಾಗಿದ್ರೆ ಕೃಷ್ಣ ಕೇಳಿದ ಉಪದೇಶ ಕೇಳಿದ ಜನ ಹೇಗಿರ್ತಾರೆ ಎಂಬುದನ್ನು ನಾವು ಊಹಿಸಿಬಿಡ್ಬೋದು. ಕೃಷ್ಣ ಕಾಲಿಟ್ಟ ಪವಿತ್ರವಾದ ಭೂಮಿ ಆ ಉಡುಪಿ ಕ್ಷೇತ್ರ ಆಗುವುದು. ಅದಕ್ಕೆ ರಜತ ಪೀಠ ಅಂತ ಸಂಸ್ಕೃತ, ರಜತ ಬೆಳ್ಳಿಯ ಬೆಳ್ಳಿಯ ಮಣ್ಯ ಇದಂಥದ್ದು, ಬೆಳ್ಳಿಯ ಪಟ್ಟಣ. ಪದಾಸವ ಹೇಳ್ತಾರೆ, ಉಳಿದೆಲ್ಲ ಮಣ್ಣಿನ ಊರುಗಳು, ನಮ್ಮ ಉಡುಪಿ ಬೆಳ್ಳಿಯ ಊರು ಅಂತ ಕರೀತಾರೆ. ಬೆಳ್ಳಿಯ ಊರು ಉಡುಪಿ. ಅಲ್ಲಿ ಕೃಷ್ಣ ಕೂತಿದ್ದಾನೆ, ಕೃಷ್ಣ ನಿಂತಿದ್ದಾನೆ, ದ್ವಾರಕೆಯಿಂದ ಬಂದು ನಿಂತಿದ್ದಾನೆ ಅಂತ ಪೂರ್ವವಾದಂತಹ ಕ್ಷೇತ್ರದ ಇಬ್ಬರು ವ್ಯಕ್ತಿಗಳು ಕೂತಿರುವುದು ಬಹಳ ಆಶ್ಚರ್ಯ, ಬಹಳ ವಿಶೇಷ. ಅದರಲ್ಲೂ ಮತ್ತೊಂದು ವಿಶೇಷವುಂಟು. ಪರಮಪೂಜ್ಯ ಶ್ರೀಪಾದಂಗಳವರು ರಾಮದೇವರ ಆರಾಧಕರು, ರಾಮದೇವರ ಆರಾಧಕರು. ಮಾನ್ಯ ವೀರಪ್ಪ ಮೊಯ್ಲಿಯವರು ರಾಮಾಯಣ ಮಹಾನ್ವೇಷಣೆ ಕಾವ್ಯ ಬರೆದವರು. ಅಂದರೆ ಅವರಿಗೂ ರಾಮಾಯಣಕ್ಕೂ ಮತ್ತೆ ಗಂಟಿದೆ, ಇಬ್ಬರಿಗೂ ಕೂಡ ರಾಮಾಯಣಕ್ಕೂ ಅವರಿಗೂ ಒಂದು ಒಳ್ಳೆ ಗಂಟಿದೆ ಎಂಬುದು ಭಾರಿ ಆಶ್ಚರ್ಯ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಾನ್ಯ ಪರಮಪೂಜ್ಯ ಶ್ರೀಪಾದಂಗಳವರು ಪರ್ಯಾಯ ಪೀಠವನ್ನು ಏರ್ತಾ ಇದ್ದಾರೆ. ಪರ್ಯಾಯ ಪೀಠ ಏರ್ತಾರೆ ಅಂತ ಕೇಳಿದರೆ ಅವರೊಳಗೆ ಆಚಾರ್ಯ ವಿಶೇಷ ಸನ್ನಿಧಾನ ಇರುತ್ತೆ ಅಂತ ಅರ್ಥ. ಕೃಷ್ಣಂದು ಭಗವದ್ಗೀತೆಯಾದರೆ ಭಗವದ್ಗೀತಾ ಭಾಷ್ಯ ಶ್ರೀ ಮಧ್ವಾಚಾರ್ಯರಾದ್ದರಿಂದ ಮಧ್ವಾಚಾರ್ಯ ಸನ್ನಿಧಾನ ಹೊಂದತಕ್ಕಂಥ ಸ್ವಾಮಿಗಳಲ್ಲಿ ಬಂದಿದ್ದಾರೆ ಅಂದರೆ ವಿಶೇಷವಾಗಿ ಗೀತೆಯೊಂದಿಗೆ ಭಾಷ್ಯವೇ ಬಂದು ಕೂತಂಥ ವಾತಾವರಣ ಇಲ್ಲಿ ಮೂಡಿದೆ. ನಮಗೆ ಭಾರಿ ಸಂತೋಷವಾಗಲಿಕ್ಕೆ ಕಾರಣ, ಮತ್ತು ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ದೇಶ ಇದ್ದಾಗ ಇದ್ದೇ ಇರುತ್ತೆ, ಅದು ದೊಡ್ಡದಲ್ಲ. ಆದರೆ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿ ಯಾತಕ್ಕೆ ನಮಗೆ ಮುಖ್ಯರಾಗ್ತಾರೆ ಅಂದರೆ, ಇವತ್ತು ಒಬ್ಬ ರಾಜಕಾರಣಿಗಳು ದೈವಭಕ್ತರಾಗೋದೇ ಕಷ್ಟ, ಸುಸಂಸ್ಕೃತ ಆಗೋದೇ ಕಷ್ಟ, ನ್ಯಾಯನೀತಿಯನ್ನು ಮಾತಾಡೋದೇ ಕಷ್ಟ ಅಂತ ಹೊತ್ತಿನಲ್ಲಿ ಸಾಹಿತಿಗಳಾಗೋದು ಮೊದಲನೇ ಆಶ್ಚರ್ಯ, ಸಾಹಿತಿಗಳಾಗಿದ್ದೇ ಆಶ್ಚರ್ಯ. ಅದು ಕೂಡ ರಾಮಾಯಣ ಬರೀತಕ್ಕಂಥ ಸಾಹಿತ್ಯಗಳಾಗೋದಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಈಗಿನ ಇನ್ನೂ ರಾಜ್ಯಕ್ಕೆ ನಿವೃತ್ತರಾಗಿಲ್ಲ, ಇವತ್ತಿಗೆ ತೆರಿಗೆ ಸುಧಾರಣಾ ಆಯೋಗದ ಅಧ್ಯಕ್ಷರಾಗಿ ಅವರು ರಾಜ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಯೇ ಇದ್ದಾರೆ, ಸಕ್ರಿಯವಾಗಿ ರಾಜಕಾರಣದಲ್ಲಿದ್ದಾರೆ, ನಿವೃತ್ತರಾಗಿಲ್ಲ. ಅದರ ಜೊತೆಗೆ ಅಧ್ಯಾತ್ಮದಲ್ಲಿ ಸಾಹಿತ್ಯದೊಳಗೆ ಅಷ್ಟೇ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ಇವತ್ತೇನಾದರೂ ಒಬ್ಬ ಸುಸಂಸ್ಕೃತರಾದ ಅಧ್ಯಾತ್ಮದ ಒಲವಿನ ರಾಮಾಯಣವನ್ನು ಬರೆಯಬಲ್ಲಂತಹ ಭಗವದ್ಗೀತೆ ಪ್ರವಚನವನ್ನು ಕೇಳಬಲ್ಲಂತಹ ಒಬ್ಬ ಮುಖ್ಯಮಂತ್ರಿಯನ್ನು ಕಾಣಬೇಕು ಅಂತಿದ್ರೆ ವೀರಪ್ಪ ಮೊಯ್ಲಿಯವರಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆಲ್ಲ ಸಾಧ್ಯ ಇಲ್ಲ ಅಂತ ಒಳ್ಳೆಯ ತಾತ್ವಿಕ ವ್ಯಕ್ತಿಗಳು. ಇಲ್ಲ ಹೋದ್ರೆ ಈ ರೀತಿ ಬರಲಿಕ್ಕೆ ಸಾಧ್ಯವೇ ಇರ್ತಿದ್ದಿಲ್ಲ ಅವನ್ನು ತಿಳ್ಕೊಂಡ್ಬಿಟ್ರೆ ಸಾಕು. ಅದು ಕಳಸಪ್ರಾಯವಾಗಿ ಎರಡೂ ಅನಿರೀಕ್ಷಿತಾನೆ, ಅವ್ರು ಬಂದು ಅನಿರೀಕ್ಷಿತ, ಸಾಗರೂ ಅಷ್ಟೇ ತೀರ ಅನಿರೀಕ್ಷಿತ, 8 ಗಂಟೆ ನಾವು ಬರ್ತೇವೆ ಅಂತ ಅವ್ರು ಹೇಳಿದರು. ಹಾಗೆ ಕೂಡಿದ್ದು ಬಹಳ ವಿಶೇಷ. ಅದಕ್ಕೆ ಹೇಳಿದೆ, ಅರಮನೆ ಗುರುಮನೆಗಳು ಹೀಗೆ ಕೂಡಿದಾಗಲೇ ರಾಜ್ಯ ಉಳಿಯೋದು. ಅರಮನೆ ಗುರುಮನೆ ಎರಡೂ ಕೂಡಬೇಕು. ಇವತ್ತು ರಾಜ್ಯಗಳಿಗೆ ಅರಮನೆ ಗುರುಮನೆಗಳೇ ಇಲ್ಲ, ಹಾಗಾಗಿ ಬಿಟ್ಟಿದೆ. ಗುರುಮನೆಗಳ ರಾಜ್ಯಗಳೇ ಬರೀತಾ ಇರೋದು. ಆದರೆ ಅರಮನೆ ಗುರುಮನೆ, ವ್ಯಾಸರಾಜರು ಗುರುಗಳು, ಕೃಷ್ಣದೇವರಾಜ ಚಕ್ರವರ್ತಿ, ವಿಜಯನಗರ ಸಾಮ್ರಾಜ್ಯ ಸುವರ್ಣ ಯುಗವನ್ನು ಕಂಡುಬಿಡ್ತು ಅಂತ ಹೇಳಿದ್ದಾರೆ. ಆ ರೀತಿ ಇದ್ದಿದ್ದು ಸುವರ್ಣ ಅಭಿಷೇಕ ನಡೆದೋಯ್ತು ಅಲ್ಲಿ ಅವಳಿಗೆ. ಇವತ್ತು ಜತಿಜತಿಯಾಗಿ ಬರಬೇಕು. ಕೃಷ್ಣ ಉಪದೇಶ ಮಾಡಿದ, ಅರ್ಜುನ ಯುದ್ಧ ಮಾಡಿದ, ಯಶಸ್ವಿಯಾದಂಥ ಭಗವದ್ಗೀತೆಯಾಯಿತು ಅಂತ ನಾವು ಕಾಣ್ತೇವೆ. ಆ ದೃಷ್ಟಿಯಲ್ಲಿ ಇವತ್ತು ಇಂಥ ಸಂಗಮವಾಗಿದ್ದು ಭಾರಿ ವಿಶೇಷ ಎಂಬುದನ್ನು ಹೇಳ್ತಾ ಮುಂದೆ ಭಗವಂತ ಹೇಳ್ತಾನೆ, ಅರ್ಜುನ ಜೀವನದ ಸಾರ್ಥಕ್ಯದ ಲಕ್ಷಣ ಏನು ಗೊತ್ತಾ? ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂ ಶರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸಶಾಂತಿ ಮಹಿ ಗಚ್ಚತಿ. ಎಷ್ಟು ಸುಂದರ ಶ್ಲೋಕ! ಯಾವನು ಎಲ್ಲ ಕಾಮನೆಗಳನ್ನು ಬಿಟ್ಟುಬಿಟ್ಟು, ವಿಹಾಯ ಕಾಮಾನ್ಯ ಸರ್ವಾನ್ ಪುಮಾನ್ ಚರತೆ ನಿಸ್ಪೃಹ, ಎಲ್ಲ ಕಾಮನೆಗಳನ್ನು ದುಷ್ಕಾಮನೆಗಳು ಅಂತ ಅರ್ಥ. ಕೆಟ್ಟ ಕಾಮನೆಗಳನ್ನು ಬಿಟ್ಟುಬಿಟ್ಟು ನಿಸ್ಪೃಹ, ಸದಾಸೆಯನ್ನು ಮಾತ್ರ ಇಟ್ಟುಕೊಂಡು ತನ್ನ ಜೀವನದಲ್ಲಿ ಹೆಂಡಿರು ಮಕ್ಕಳು ಅಳಿಯ ಸೊಸೆ ಮೊಮ್ಮಕ್ಕಳು ಉಂಡುಟ್ಟು ದ್ವಿಜರಸಹ ಗಂಡುಗಲಿ ಎರಿಯುತ್ತಿರು, ಮದುವೆಯಾಗಿರಲಿ ಹೆಂಡತಿ ಇರಲಿ ರಾಜ್ಯ ಇರಲಿ ಕೋಶ ಇರಲಿ ಮಕ್ಕಳಿರಲಿ ಮೊಮ್ಮಕ್ಕಳು ಎಲ್ಲರೂ ಇರಲಿ, ಎಲ್ಲರ ಜೊತೆ ಎಲ್ಲರ ಮೇಲೆ ಭಗವಂತನಿದ್ದಾನೆ ಎಂಬ ಜ್ಞಾನ ಇರಲಿ, ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ ಎನ್ನುವುದೇ ಭಗವದ್ಗೀತೆಯ ಸಂದೇಶ. ನಮಗೆಲ್ಲವನ್ನೂ ನೋಡ್ತೇವೆ, ಎಲ್ಲರ ಒಳಗಿರೋ ಭಗವಂತನನ್ನೇ ಮರಿತೇವೆ ಎಂಬುದು ನಮ್ಮ ದೌರ್ಬಲ್ಯ, ಅದನ್ನು ಬೇಡ ಅಂತ ಭಗವಂತ ಹೇಳ್ತಾರೆ. ಪ್ರತಿ ಕೆಲಸದ ಹಿಂದೆ ನಮಗಿರೋ ಎರಡು ದೊಡ್ಡ ರೋಗಗಳೇನು ಗೊತ್ತೇನು? ಒಂದು ಅಹಂಕಾರ, ಒಂದು ಮಮಕಾರ. ಒಂದು ಅಹಂಕಾರ, ಇನ್ನೊಂದು ಮಮಕಾರ. ಇವತ್ತು ದೇಹದ ರೋಗಗಳು ಕ್ಯಾನ್ಸರು ಏಡ್ಸು ಅಂತಾರಲ್ಲ, ನಮ್ಮ ಚೇತನದ ರೋಗಗಳು ಎರಡು ಭಯಂಕರ ರೋಗಗಳು, ಒಂದು ಅಹಂಕಾರ ಮತ್ತೊಂದು ಮಮಕಾರ. ಎರಡೂ ಕೂಡ ಇತ್ತು ಅಂದರೆ ಮನುಷ್ಯ ಅಧೋಗತಿಯ ಪರವಾಕಾಷ್ಠೆಯನ್ನು ತಲುಪಿಡ್ತಾರೆ ಅಂತ ಹೇಳ್ತಾರೆ ಭಗವಂತ. ಹೇಳ್ತಾರೆ ನಿರ್ಮಮಃ ನಿರಹಂಕಾರ, ಮಮಕಾರ ಬಿಡು ಅಹಂಕಾರವನ್ನು ಬಿಡು, ಆಗ ನಿನ್ನ ಗೆಲ್ತಿ ಅಂತ ಹೇಳಿ ನನ್ನ ಯಶಸ್ಸು ಆಗ ಬರುತ್ತೆ. ಅಹಂಕಾರ ಮಮಕಾರ ಮಧ್ವಾಚಾರ್ಯ ಅರ್ಥ ಬರೀತಾರೆ. ಅಹಂಕಾರ ಅಂತ ಬಿಡಿ ಅಂತ ಕೇಳಿದ್ರೆ ನಾನು ಒಂಬ ಕಾನ್ಸೆಪ್ಟ್ ಹೋಗಿಬಿಡುತ್ತೆ ಆಮೇಲೆ ಅಂತ ಹೇಳ್ತಾರೆ. ಹಾಗಲ್ಲ ಅರ್ಥ, ಅದು ಯಾವುದು ನೀನು ಮಾಡಿಲ್ಲ ಅದನ್ನು ನಾನು ಮಾಡಿದ್ದೇನೆ ಅಂತ ಹೇಳಬೇಡ ಅಷ್ಟೇ. ಅಷ್ಟು ಅಹಂಕಾರ ಬಿಟ್ಟರೆ ಸಾಕು. ಮತ್ತು ನಾನು ಅಂತ ಎಲ್ಲೆಲ್ಲಿ ಎಂತೀಯೋ ಅದರ ಹಿಂದೆ ನನ್ನ ಹಿಂದೆ ದೇವರಿದ್ದಾನೆ ಅನ್ನೋ, ಆಗ ಸಾರ್ಥಕವಾಗುತ್ತೆ. ನಹಂಕರ್ತ ಹರಿಕರ್ತ, ಪ್ರತಿಯೊಂದು ನಾನುವಿನ ಹಿಂದೆ ಭಗವಂತನನ್ನು ನೀನು ಅನ್ನು ಕರೆಯೋ ಬುದ್ಧಿ ಇದ್ರೆ ಅದು ಸಾರ್ಥಕವಾದ ನಾನು. ಇಲ್ಲದೆ ಹೋದ್ರೆ ನಾನು ಅಂತಾರೋ, ನಾನು ಎಂಟಿಟಿ ಆಗ್ತಾನೆ ಹೊರತು ಬರೋದಿಲ್ಲ. ಇನ್ನು ಮಮಕಾರ, ನನ್ನದು 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 ಅಂದು ಬಿಟ್ಟುಬಿಡು. ಜಗತ್ತಿನ ಯಾವುದೂ ನಮ್ಮದಲ್ಲ ಭಗವದ್ಗೀತೆ ಹೇಳುತ್ತೆ, ಯಾವುದೂ ನಮ್ಮದಲ್ಲ. ಮತ್ತೆ ಎಲ್ಲ ಯಾರದ್ದು? ಈಶಾವಾಸ್ಯಮಿದಂ ಸರ್ವಂ, ಎಲ್ಲವೂ ಭಗವಂತನದು, ಎಲ್ಲವೂ ಭಗವಂತನದು. ಭಗವಂತ ನಮ್ಮನ್ನು ಹೇಗಿಟ್ಟಿದ್ದಾನೆ ಗೊತ್ತಾ? ಟ್ರಸ್ಟಿಗಳಂತೆ ಇಟ್ಟಿದ್ದಾನಷ್ಟೇ ಹೊರತು ಈ ಓನರ್ಶಿಪ್ ಭಗವಂತನದೇನೆ, ಓನರ್ಶಿಪ್ ಭಗವಂತನದೇನೆ. ನಾವು ಧರ್ಮದರ್ಶಿಗಳು ಮಾತ್ರ ಹೊರತು ನಾವು ಓನರ್ಸ್ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಮಹಾಭಾರತದಲ್ಲಿ ಹೇಳ್ತಾರೆ, ಒಬ್ಬ ಬ್ರಾಹ್ಮಣ ಬಂದನಂತೆ, ಜನಕರಾಜನ ಹತ್ರ ಇರ್ತಾನೆ. ಒಳ್ಳೆ ಬ್ರಾಹ್ಮಣ, ತುಂಬ ಪ್ರೀತಿ ಇತ್ತು ಇಬ್ಬರಿಗೂ ಕೂಡ. ಒಂದ್ಸತಿ ಏನೋ ಮಾಡಬಾರ್ದನ್ನು ಮಾಡ್ತಾನೆ ಬ್ರಾಹ್ಮಣ, ಯಾರೋ ಚಾಡಿ ಹೇಳಿಬಿಡ್ತಾರೆ. ಆಗ ರಾಜ ತುಂಬ ಸಿಟ್ಟು ಬಂದ್ಬಿಡುತ್ತಂತೆ. ಆಚಾರ್ಯ ನೀವು ಹೋಗಿಬಿಡಿ ಅಂತ ಹೇಳ್ತಾರೆ, ಹೋಗಿಬಿಡಿ ನೀವೀಗ. ಆಯ್ತು ಹೋಗ್ತೀನಿ ಅಂತ ಹೇಳ್ತಾರೆ, ಹೋಗ್ತೀನಿ ಅಂತ ಹೇಳ್ತಾರೆ. ನೋಡು ಜನಕರಾಜ, ನಾನು ಎಲ್ಲಿ ಹೋಗಬೇಕು ಅಂತ ಕೇಳ್ತಾರೆ. ನನ್ನ ದೇಶ ಬಿಟ್ಟು ಹೋಗಿಬಿಡಿ ಅಂತ ಹೇಳಿಬಿಡ್ತಾನೆ. ತಕ್ಷಣ ಆಯ್ತು ಹೋಗ್ತೇನೆ ಅಂತ ಹೇಳ್ತಾರೆ. ರಾಜ ಒಂದು ಮಾತನ್ನು ಕೇಳ್ತೇನೆ ಹೇಳು ಅಂತ ಹೇಳಿದ್ರೆ ಏನು ಅಂದರೆ, ನಿನ್ನ ದೇಶ ಎಷ್ಟಿದೆ ಸ್ವಲ್ಪ ಹೇಳು ಅಂತ ಕೇಳ್ತಾರೆ. ನಿನ್ನ ದೇಶ ಎಷ್ಟಿದೆ ಹೇಳು, ಡಿಫೈನ್ ಮಾಡು ಅಂತ ಹೇಳ್ತಾರೆ. ಯೋಚನೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಆಮೇಲೆ ಆಚಾರ್ಯ ಎಲ್ಲಿ ಹೋಗ್ಬಿಡಿ, ಇಲ್ಲೇ ಇದ್ದುಬಿಡಿ ಅಂತ ಹೇಳ್ತಾರೆ. ಎಲ್ಲಿ ಹೋಗಿ, ಇಲ್ಲೇ ಇದ್ದುಬಿಡಿ. ಒಗಟ್ಟಿದ ಬಂದು, ಯಾತಕ್ಕೆ ರಾಜ ಹೋಗು ಅಂತ ಹೇಳಿದ್ದೀಯಲ್ಲ? ನಾನು ಯೋಚನೆ ಮಾಡಿದೆ, ನನ್ನ ದೇಶ ಎಷ್ಟೊಂದು ಯೋಚನೆ ಮಾಡಿದೆ, ನನಗೆ ಗೊತ್ತಾಯಿತು ನನ್ನ ದೇಹನೇ ನನ್ನದಲ್ಲ, ದೇಶ ನಂದು ಹೇಗಾಗತ್ತೆ ಅಂತ ಹೇಳಿದೆ. ದೇಹವೇ ನಮ್ಮದಲ್ಲ, ದೇಶ ನಂದು ಹೇಗಾಗತ್ತೆ, ಅದಕ್ಕೆ ನೀವು ಹೋಗಬೇಡಿ, ಇಲ್ಲೇ ಇರಿ ಅಂದ್ರೆ. ಕಷ್ಟ ಬ್ರಾಹ್ಮಣ, ಈ ನಾನು ಹೋಗ್ತೇನೆ ಅಂತ ಹೇಳ್ತಾರೋ? ಯಾಕೆ ಸ್ವಾಮಿ ಅಂತಾರೆ, ನಾನು ಬ್ರಾಹ್ಮಣನಲ್ಲಯ್ಯ, ನನ್ನ ಯಮದೇವರು ನಿನಗೆ ಅಹಂಕಾರ ತೆಗಿಲಿಕ್ಕೆ ಬಂದಿದ್ದೆ ಅಂತ ಹೇಳಿದ್ರಂತ. ನಾನೊಬ್ಬ ರಾಜ ರಾಜ ಅಂತ ತಿಳ್ಕೊಂಡಿದ್ದೀಯಲ್ಲ, ಅದನ್ನ ತೆಗಿಲಿಕ್ಕೆ ಬಂದಿದ್ದೆ. ನೀ ರಾಜ ಈಗ, ನೀ ನಿಜವಾದ ರಾಜ ಈಗ, ಯಾಕೆ ದೇವರಿದ್ದಾನೆ ತಿಳ್ಕೊಂಡಿದ್ದೀಯಲ್ಲ, ಈಗ ರಾಜ ಅಂತ ಹೇಳಿದ್ರೆ ಯಮದೇವರು ತಕ್ಷಣ ತಮ್ಮ ಉಡುಪುತ್ರ ಸೊರಟೋಗ್ಬಿಟ್ರಂತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಹಂಕಾರ ಮಮಕಾರಗಳನ್ನ ಬಿಡಬೇಕು ನಾವು. ನಮಗೆ ಆಶ್ಚರ್ಯ, ಒಂದು ಸರ್ತಿ ಜನಕರಾಜ ಹಾಗೆ ಮಾಡದ ಅಂತ ಹೇಳಿ ಯಮದೇವರು ಒಂದು ಎಚ್ಚರಿಕೆ ಕೊಟ್ಟರು ಅಂತ ಹೇಳ್ತೀರಿ. ನಾವು ದಿವಸ ಮಾಡ್ತೇವೆ, ಯಾತಕ್ಕೆ ಬರೋದಿಲ್ಲ ಯಮದೇವರು ಅನ್ನೋತ್ರ ಅಂತ ಅರ್ಥ. ಮತ್ತೆ ಯಾಕೆ ಯಮದೇವರು ಬರೋದಿಲ್ಲ? ಅದಕ್ಕೆ ಉತ್ತರ ಅಲ್ಲೇ ಇದೆ. ಒಂದೊಂದು ಸತ್ ಮಾಡೋರು ಹೇಳ್ತಾರೆ, ದಿವಸ ಸಾಯೋರಿಗೆ ಯಾರು ಹೇಳ್ತಾರೆ ಅಂತಾರಲ್ಲ, ಹಾಗೆ ದಿವಸ ತಪ್ಪು ತಿಳ್ಕೊಳ್ಳೋರು ಯಾರು ಎನ್ಲೈಟನ್ ಮಾಡೋದಿಲ್ಲ, ಒಮ್ಮೊಮ್ಮೆ ತಪ್ಪು ತಿಳ್ಕೊಂಡು ಯಾರು ಹೇಳ್ತಾರೆ. ಇವತ್ತು ಜನಕರಾಜ ತುಂಬಾ ದೊಡ್ಡ ರಾಜ, ಮುಂದೆ ಅದನ್ನ ಕಥೆ ಬರುತ್ತೆ. ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಅಂತ ಪುಣ್ಯಾತ್ಮ, ಅದಕ್ಕೆ ಆತನ ಬಗ್ಗೆ ಈ ಮಾತನ್ನು ಹೇಳಿ. ಆದ್ರಿಂದ ನಿರ್ಮಮ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ ಅದಕ್ಕೆ ಹೇಳ್ತಾರೆ. ನಿರ್ಮಮ ನಿರಹಂಕಾರ ಅದಕ್ಕೆ ಅರ್ಥ ಏನು ಗೊತ್ತಾ? ಮಾರೀಚ ಸುಬಾಹುಗಳಂತೆ ಕಂಡು ಬೀಳುತ್ತೆ ಅಂತ ಅರ್ಥ. ವಿಶ್ವಾಮಿತ್ರ ಯಜ್ಞಕ್ಕೆ ಎರಡು ವಿಘ್ನಗಳು, ಮಾರೀಚ ಸುಬಾಹು. ನಾನು ಅಂದರೆ ಮಾರೀಚ, ನೀ ನನ್ನದು ಅಂದರೆ ಸುಬಾಹು. ಮಾರೀಚ ಸುಬಾಹು ಸಾಯೋರು ಯಜ್ಞ ಮುಗಿಯೋದಿಲ್ಲ, ಅಹಂಕಾರ ಮಮಕಾರ ಸಾಯೋವರೆಗೂ ಜೀವನ ಯಜ್ಞ ಮುಗಿಯೋದಿಲ್ಲ ಅಂತ ಅರ್ಥ. ವಿಶ್ವಾಮಿತ್ರರದು ಆ ಯಜ್ಞ, ನಮ್ಮದು ಜೀವನ ಯಜ್ಞ. ಇದು ಮುಗಿಬೇಕಾದ್ರೆ ನಾನು ಮತ್ತು ನನ್ನದು ಅಂತಕ್ಕಂಥ ಮಾರೀಚ ಸುಬಾಹುಗಳು ಸಾಯಬೇಕು. ವಿಶ್ವಾಮಿತ್ರರು ಕೊಲ್ಲಕ್ಕೆ ಬರೋದಿಲ್ಲ, ಅದನ್ನ ನಮಗೆ ಕೊಲ್ಲಕ್ಕೆ ಬರೋದಿಲ್ಲ, ರಾಮ ಬರಬೇಕು ಅದಕ್ಕೆ. ಆವಾಗ ಮಾರೀಚ ಸುಬಾಹು ಸಾಯ್ತಾರೆ. ರಾಮ ಅಂದ್ರೆ ಯಾರು? ಭಗವಂತ ಬರಬೇಕು. ಯಾವಾಗ ನಾಹಂಕರ್ತ ಹರಿಕರ್ತ ಅಂತ ಹೇಳ್ತೇವಲ್ಲ ಆಗ ಬರ್ತಾನೆ. ಆಗ ರಾಮ ಯಾವಾಗ ಬರ್ತಾನೆ? ರಾಮಾಯಣ ಬಂದಾಗ ಬರ್ತಾನೆ ರಾಮ ಅಂತ. ರಾಮಾಯಣದ ಪರಿಕಲ್ಪನೆಯ ಮಹತ್ವವನ್ನು ನಾವು ಪಡೆಯಲಿಕ್ಕೆ ಈ ಜಾಗ ಬೇಕು. ದಶರಥ ಭರತ ರಾಜ್ಯ ಆಡ್ತಾ ಇದ್ದಾನೆ, ಭರತ ರಾಜ್ಯ ಆಡ್ತಾ ಇದ್ದಾನೆ, 14 ವರ್ಷ ರಾಜ್ಯ ಆಡ್ತಾನೆ. ಹೇಗೆ ಆಡಿದ ಅಂದರೆ ರಾಮಾಯಣ ಹೇಳುತ್ತೆ, ನಾಹಂ ರಾಜ, ನಾನು ರಾಜನಲ್ಲ. ಯಾರು ರಾಜರು? ರಾಮೋ ರಾಜ, ನಾನು ರಾಜನಲ್ಲ ರಾಮ ರಾಜ. ಹೀಗೆ ಭರತ ಆಡ್ತಾನಲ್ಲ, ವಿಶ್ವಖ್ಯಾತಿಯ ರಾಜನಾಗ್ತಾನೆ ಭರತ. ಪ್ರತಿಯೊಬ್ಬರು ಭರತ ಇದ್ದಾಗಿರಬೇಕು. ಪ್ರತಿಯೊಬ್ಬರು ಬರ್ತಾ ಇದ್ದ ಹಾಗಿರ್ಬೇಕು. ನಮಗೆ ನಮ್ಮ ರಾಜ್ಯನೇ ಇಲ್ವಲ್ಲ ಅಂತ ಕೇಳಿದ್ರೆ, ನಮ್ಮ ಮನೆಯೇ ನಮ್ಮ ಪಾಡಿಗೆ ರಾಜ್ಯ ಇದ್ದಾಗಲೇ, ನಮ್ಮ ಮನೆಯೇ ನಮ್ಮ ಪಾಡಿಗೆ ರಾಜ್ಯ. ಅಲ್ಲಿ ನಾಹಂ ಕರ್ತ ಹರಿಕರ್ತ, ನಾನು ಒಡೆಯನಲ್ಲ ಭಗವಂತ ಒಡೆಯ. ಪ್ರತಿಯೊಬ್ಬರು ಮನೆಗೆ ಧರ್ಮದರ್ಶಿಗಳೇ, ಟ್ರಸ್ಟಿಗಳೇ ಹೊರತು ಓನರ್ಶಿಪ್ ಯಾರಿಗೂ ಇಲ್ಲ. ಭಗವಂತಂದು ಮಾತ್ರ ಓನರ್ಶಿಪ್ ಅದು. ಏನೇ ಮಾಡಲಿ ಭಗವಂತ ಮಾಡ್ತಾನೆ, ಭಗವಂತ ಮಾಡ್ತಾನೆ ಅನ್ನೋ ಚಿಂತನೆ ಬಂದರೆ ನಮ್ಮ ಜೀವನ ಪರಮಸಾರ್ಥಕ. ಅದೇ ಭಗವದ್ಗೀತೆಯ ತತ್ವ. ಕೊನೆಗೆ ಭಗವಂತ ಹೇಳ್ತಾರೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ತೆ ವಿಮುಹ್ಯತಿ ಸ್ಥಿತ್ವಾಶ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಇದು ಕೊನೆಯ ಶ್ಲೋಕ ಇದು, ಅಷ್ಟೇ ಮುಖ್ಯವಾದ ಶ್ಲೋಕ ಇದು. ಅರ್ಜುನ, ಇದು ಅಪರೋಕ್ಷ ಜ್ಞಾನಿಯ ಲಕ್ಷಣ, ಅಪರೋಕ್ಷ ಜ್ಞಾನಿಯ ರೀತಿ. ಅಪರೋಕ್ಷ ಜ್ಞಾನಿಯಾದವನು ಜೀವನ ಪೂರ್ತಿ ಜ್ಞಾನಿಯಾಗಿರಬೇಕು ಅಷ್ಟೇ ಅಲ್ಲ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನಯನಾಂ ಪ್ರಾಪ್ತೆ ವಿಮುಹ್ಯತಿ. ಇಂಥ ಅಪರೋಕ್ಷ ಜ್ಞಾನಿಯ ಸ್ಥಿತಿ ಒಮ್ಮೆ ಬಂತು ಅಂದರೆ ಅವನಿಗೆ ಮತ್ತೆ ಅಧಃಪರ್ತನದ ಹೆಸರಿಲ್ಲ, ಮುಕ್ತನಾಗೇ ಆಗ್ತಾನೆ, ಮೋಕ್ಷಕ್ಕೆ ಹೋಗೇ ಹೋಗ್ತಾನೆ, ಸಮಸ್ತವಾದ ಶಾಶ್ವತ ಸುಖ ಪಡೆದೇ ಪಡಿತಾನೆ, ಮತ್ತೆ ಯೋಚನೆ ಇಲ್ಲ. ಆದರೆ ಒಂದು ಎಚ್ಚರಿಕೆ, ಜ್ಞಾನ ಬಂದರೆ ಸಾಲದು, ಅದನ್ನು ಉಳಿಸಿಕೊಂಡ್ರೆ ಸಾಲದು. ಅಂತ್ಯಕಾಲೇಪಿ ಸ್ಥಿತ್ವಾಶ್ಯಾಮ್ ಅಂತ್ಯಕಾಲೇಪಿ ಬ್ರಹ್ಮ ನಿರ್ವಾಣ ಮೃಚ್ಛತಿ. ಅಂತ್ಯಕಾಲದಲ್ಲೂ ಕೂಡ ಇಂಥ ಭಗವಂತನ ಸ್ಮರಣೆ ಇದ್ರೆ ಆಗ ಮೋಕ್ಷಕ್ಕೆ ಹೋಗ್ತಾನೆ, ಆಗಿರಬೇಕು ಅಂತ ಬಂತು. ತುಂಬಾ ಜನ ಮತಾಚಾರ ಅರ್ಥ ಬರೆದ್ರೆ ಅದಕ್ಕೆ ಚಿತ್ರಾಶ್ಯಾಮ್ ಅಂತ್ಯಕಾಲೇಪಿ ಅನ್ನೋದಕ್ಕೆ ಅನೇಕರು ಬರೀತಾರೆ, ಅಂತಿಮೇಪಿ ವಯಸ್ಸಿ ಅಂತ ಬರೀತಾರೆ. ಅಂದ್ರೆ ವಯಸ್ಸಾದ ಮೇಲೂ ಕೂಡ ದೇವರನ್ನು ಮರಿಬಾರದು ಅಂತ ಅರ್ಥ ಬರೀತಾರೆ. ಮಧ್ವಾಚಾರ್ಯ ಬರೀತಾರೆ ಹಾಗಲ್ಲ, ವಯಸ್ಸಾದ ಮೇಲೆ ದೇವರನ್ನು ಮರಿಬಾರದು ಅಲ್ಲ, ಪ್ರಾಣ ಹೋಗುವ ಸಮಯದಲ್ಲೂ ದೇವರನ್ನು ಮರಿಬಾರದು ಅಂತ ಆಚಾರ್ಯ ಬರೀತಾರೆ. ಅಂತ್ಯಕಾಲೇಪಿ ಅಂದ್ರೆ ಕಾಯತ್ಯಾಗ ಕ್ಷಣೇಪಿ ಅಂತ ಆಚಾರ್ಯ, ಕಾಯತ್ಯಾಗ ಕ್ಷಣದಲ್ಲೂ ದೇವರನ್ನು ಮರಿಬಾರದು. ಇದು ಹೇಗೆ ಅಂದ್ರೆ, ವಿದ್ಯಾರ್ಥಿ ಯಾವಾಗಲೂ ಓದ್ತಿರಬೇಕು, ಪರೀಕ್ಷೆ ಹತ್ರ ಬಂದಾಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು. ಇದು ಉಳಿದವರ ಅರ್ಥ, ಆಚಾರ್ಯರ ಹಾಗಲ್ಲ, ಪರೀಕ್ಷೆ ಹಾಲ್ನಲ್ಲಿ ಬರಿಬೇಕು ಆಚಾರ್ಯರ ಅರ್ಥ. ಅದು ಬಂದು ಪರೀಕ್ಷೆ ಆಗುವವರು ಬರದ, ಚೆನ್ನಾಗಿ ಓದಿಬಿಟ್ಟ, ಅಲ್ಲಿ ನಿದ್ದೆ ಮಾಡಿಬಿಟ್ಟ, ಮುಗಿದೋಯ್ತು ಕಥೆ, ಸೆಪ್ಟೆಂಬರ್ವರೆಗೂ ಹೇಳಬೇಕಾಗಿಲ್ಲ, ವೇಸ್ಟ್ ಅದು. ಅದು ಅಲ್ಲಿ ಬರಿಬೇಕು, ಅದು ಇಂಪಾರ್ಟೆಂಟ್. ಅದು ನಮ್ಮ ಪರೀಕ್ಷಾ ಕ್ಷಣ ಯಾವ್ದು ಗೊತ್ತಾ, ಪ್ರಾಣ ಹೋಗೋ ಲಾಸ್ಟ್ ಮೊಮೆಂಟ್ ಇದೆಯಲ್ಲ, ಅದು ನಮ್ಮ ಜೀವನದ ಫಲಶ್ರುತಿಯ ಕ್ಷಣ ಅಂತ ಕರೀತಾರೆ ಉಪನಿಷತ್ ಹೇಳುತ್ತೆ. ಜೀವನ ಅಂದ್ರೆ ಯಜ್ಞ, ಮರಣಂತ ಅವಭೃತಂ ಪ್ರೋಕ್ತಂ. ಸಾವಿನ ಕ್ಷಣ ಇದೆಯಲ್ಲ, ಅವಭೃತ ಸ್ನಾನ ಮಾಡತಕ್ಕಂತ ಕಾಲ ಅಂದ್ರೆ ಸಾವಿನ ಕೊನೆಯ ಕ್ಷಣ. ಅದಕ್ಕೆ ಉಪನಿಷತ್ತಿನ ವೇದದ ಅರ್ಥ, ಭಗವದ್ಗೀತೆಯ ಅರ್ಥ ಇಷ್ಟೇ. ನಾವೆಲ್ಲ ಬದುಕಬೇಕು ಯಾತಕ್ಕೆ ಗೊತ್ತಾ, ಸಾಯೋದನ್ನು ಕಲೀಲಿಕ್ಕೆ ಅಂತ ಹೇಳಿದ್ದಾರೆ. ನಾವೆಲ್ಲ ಯಾತಕ್ಕೆ ಬದುಕಬೇಕು ಅಂದ್ರೆ ಸಾಯೋದನ್ನು ಕಲೀಲಿಕ್ಕೆ. ನಾವ್ಯಾದ ಬದುಕದೆ ಗೊತ್ತಾ, ಬದುಕಲಿಕ್ಕೆ ಸಾಯ್ತೇವೆ, ಇದೇ ಆಗಿದೆ. ಬದುಕಲಿಕ್ಕೆ ನಾಯಿ ಸಾಯ್ತೇವೆ, ನಾವು ಸಾಯ್ತೇವೆ. ಶಾಸ್ತ್ರ ಹೇಳುತ್ತೆ ಸಾಯೋದನ್ನು ಕಲೀಲಿಕ್ಕೆ ಬದುಕಬೇಕು ಅಂತ ಶಾಸ್ತ್ರ ಹೇಳುತ್ತೆ. ವಿದ್ಯಾರ್ಥಿ ಯಾತ ಸ್ಕೂಲು ಕಾಲೇಜಿಗೆ ಹೋಗಬೇಕು, ಪರೀಕ್ಷೆ ಫೇಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ. ನಮ್ಮ ಪರೀಕ್ಷೆ ಯಾವುದು? ಸಾವು. ಸಾವಿನ ಹೇಗೆ ಫೇಸ್ ಮಾಡಬೇಕು ಅಂತ ತಿಳ್ಕೋಬೇಕಾದ್ರೆ ನಾವು ಹೀಗೆ ಬದುಕಬೇಕು ಅಂತ ಭಗವದ್ಗೀತೆ ಹೇಳುತ್ತೆ. ಇದು ಅಪೂರ್ವವಾದ ಅರ್ಥ ಇದು. ಆಗ ನಮಗೆ ಆಚಾರ್ಯರು ಕೊಟ್ಟ ಅರ್ಥ, ಕೃಷ್ಣ ಹೇಳಿದ ಭಗವದ್ಗೀತೆ ಎಷ್ಟು ಶ್ರೇಷ್ಠವಾದ ಕೃತಿಗಳು. ಕೃಷ್ಣ ಭಗವದ್ ಮಧ್ವಾಚಾರ್ಯರು ಉಸಿರಾಟದ ದೇವತೆಯಾದ ಮುಖ್ಯ ಪ್ರಾಣ, ಕೃಷ್ಣ ಅವರ ಉಸಿರಾದ ಭಗವಂತ. ಆದ್ದರಿಂದನೇ ಗೀತೆ ಗೀತಾ ಭಾಷೆಗಳ ಸಂಬಂಧ ಅಂದರೆ ಇಷ್ಟು ಶ್ರೇಷ್ಠವಾದ ಸಂಬಂಧ ಇದು. ಉಸಿರು ಎಲ್ಲಿರಬೇಕು? ನಮ್ಮ ದೇಹದೊಳಗಿರಬೇಕು. ಹೊರಗಿದ್ರೆ ಉಸಿರಲ್ಲ, ದೇಹದೊಳಗಿರಬೇಕು. ಅದು ಹರಿವಾಯುಗಳ ಮಹಿಮೆ ಎಲ್ಲಿರಬೇಕು ಅಂದರೆ ಮನಸ್ಸಿನ ಒಳಗೆ ತುಂಬಿರಬೇಕು. ಇದು ಉಸಿರಾಟ ನಮ್ಮ ಕೈ ಇದೆ ಅಂತ ಯಾರಾದ್ರು ಅಂದುಬಿಟ್ರೆ ಒಂದು ಡೆಡ್ ಬಾಡಿ ಇರುತ್ತೆ, ಸೈಕಲ್ಲಿ ಬ್ಲೋ ಹೊಡೆದ ಹೊಡೆದ್ಬಿಟ್ಟು ಬದುಕಿ ನೋಡೋಣಂತೆ. ಸಾಧ್ಯ ಎಷ್ಟು ಬೇಕಾದ್ರೂ ಬ್ಲೋ ಹೊಡಿರಿ, ಬರಷ್ಟಾಗತ್ತೆ ಹೊರತು ಬದುಕೋದಿಲ್ಲ ಅದು. ಒಂದು ಮತ್ತೆ ಯಾವ ಗಾಡಿ ಹೇಗಿದ್ರೆ ಅದು ಯಾರಿಗೂ ಸಿಗೋದಿಲ್ಲ, ಪ್ರಾಣವಾಯು ಅದು. ಒಂದು ಭಗವಂತ ಇತ್ತರ ಮಾತ್ರ ಇರುತ್ತೆ, ಬೇರೆ ಯಾರು ಇಡ್ಲಕ್ಕೆ ಬರೋದಿಲ್ಲ ಅದನ್ನು. ಆ ತೆಗೆದ್ರೆ ಹೋಗ್ಬಿಡುತ್ತೆ. ಇವತ್ತು ಆದ್ರೆ ನಮಗೆ ಗೊತ್ತಾಗಿದ್ದಿದ್ರೆ ಯಾರಿಗೂ ಸಾವೇ ಬರ್ತಿದ್ದಿಲ್ಲ, ಹೋದಾಗೆಲ್ಲ ಮತ್ತೊಂದ್ಸರಿ ಬ್ಲೋ ಹಾಕಿಬಿಟ್ರೆ ಮುಗಿದೋಗ್ತಿತ್ತು. ಸಾಧ್ಯ ಇಲ್ಲ, ಭಗವಂತನ ಕೈಯಲ್ಲಿದೆ ಅದು. ಒಂದು ಅರ್ಜುನ, ನನ್ನ ಕೈಯಲ್ಲಿ ಜಗತ್ತು ತುಂಬಿ ಪೂರ್ತಿ ಹಿಡಿದುಬಿಟ್ಟಿದ್ದೆ ನಾನು ಅಂತ ಹೇಳ್ತಾನೆ. ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದು ಭಗವಂತನ ಮುಂದೆ ಹೇಳ್ತಕ್ಕಂಥ ಮಾತು. ಭಗವದ್ಗೀತೆ ತುಂಬಾ ದೊಡ್ಡದಿದೆ. ಈ ಬಾರಿಯ ಪ್ರವಚನ ಇದು ಬಹುಶಃ ಐದನೇ ಪ್ರವಚನ ಮಾಲಿಕೆ ಅಂತ ಕಾಣುತ್ತೆ. ನಾಳೆ ದಿವಸ ಈ ಅಧ್ಯಾಯದ ಮಂಗಳ. ಇನ್ನು ತುಂಬಾ ಅರ್ಥ ಇದೆ, ಮುಗಿಸಿಲ್ಲ ಅದಕ್ಕೆಲ್ಲ ಕೂಡ. ಇವತ್ತು ಒಂದು ಹಂತವನ್ನು ಮುಟ್ಟಬೇಕು ಅಂತ ಹೇಳಿದೆ. ನಾಳೆ ಆ ಮುಂದಿನ ಶ್ಲೋಕಗಳ ಮತ್ತು ಆ ಶ್ಲೋಕದ ವಿಶೇಷವಾದ ಅರ್ಥವನ್ನು ನೋಡ್ತಾ ಈ ಪ್ರವಚನ ಮಾಲಿಕೆ ನಾಳೆಗೆ ಈ ಸರ್ತಿ ಮುಕ್ತಾಯವಾಗುತ್ತೆ. ಮುಂದೆ ಯಾವಾಗ ಪ್ರವಚನ ಅಂಬೋದನ್ನು ನಾಳೆ ಅನೌನ್ಸ್ ಮಾಡ್ತಾರೆ. ಅದರ ಜೊತೆಗೆ ಇವತ್ತು ಈಗಾಗಲೇ ಹೇಳಿದ ಹಾಗೆ ಒಂದು ವಿಶೇಷವಾದಂಥ ಕಾರ್ಯ ಇದು. ಇಬ್ಬರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ ಅಂತ ಹೇಳಿದೆ. ಅಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ಈ ಬಾರಿಯ ಚಾತುರ್ಮಾಸ್ಯವನ್ನು ಇಲ್ಲಿ ಕೂತಿದ್ದಾರೆ. ಭಾವಿ ಪರ್ಯಾಯ ಪೀಠಾಧೀಶರವರು, ಪರ್ಯಾಯ ಪೀಠದ ಸೀದಾ ಅವರು ಜನವರಿ 18ಕ್ಕೆ ಪರ್ಯಾಯ ಪೀಠವನ್ನು ಕೃಷ್ಣ ಪೂಜಾ ದೀಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಪರಮಪೂಜ್ಯ ಪೀಜಾವರ ಸ್ವಾಮಿಗಳವರ ಕಾರ್ಯ ಈಗ ನಡೆದಿದೆ. ಅವರು ಉತ್ತರಾಧಿಕಾರಿಗಳಾಗಿ